ஸ்ரீகுருப்யோ நமஹ. ஸ்ரீகுருப்யோ நமஹ. ஹரி ஓம். ஸ்ரீபாதங்களவர ಚರಣಾರವಿಂದಕ್ಕೆ ನಮಸ್ಕಾರವನ್ನು ಪುನಃ ಪುನಃ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ದಶಮಸ್ಕಂಧ ಉತ್ತರಾರ್ಧದಲ್ಲಿ ಉಳಿದ ಭಾಗವನ್ನು ಸಮರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸುಂದರವಾದ ಘಟ್ಟಗಳೆಲ್ಲ ಬಂದವು. ಏನು ಬಿಂಬಕ್ರಿಯಾನುಸಂಧಾನ ಮಾಡಬೇಕಾಗಿದೆ ಅಂತಹ ಅಪರೂಪದ ವಿಷಯಗಳನ್ನೆಲ್ಲ ತಿಳಿಸುವಂತಹ ಘಟ್ಟಗಳು ಬಂದವು. ಅದರಲ್ಲಿ ಸೂರ್ಯ ಗ್ರಹಣ ಬಂದಾಗ ದ್ರೌಪದಿ ದೇವಿ ಅಷ್ಟಮಹಿಷಿಯರನ್ನ ಪ್ರಶ್ನೆ ಮಾಡಿ ಅವರ ಮೂಲಕ ಹರಿಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದು. ವೇದಾಭಿಮಾನಿನಿ ಏಕೆ? ಆಕೆ ಎಲ್ಲರ ಮೂಲಕ ಹರಿಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿಸಿದ್ದು. ಹಾಗೆ ಕೃಷ್ಣ ರುಕ್ಮಿಣಿಯರ ಸಂವಾದ, ಅದರಲ್ಲಿ ಮೇಲ್ನೋಟಕ್ಕೆ ಕೃಷ್ಣ ಏನು ಮಾತಾಡಿರ್ತಾನೆ ಅದನ್ನ ರುಕ್ಮಿಣೀ ದೇವಿ ಅರ್ಥ ಮಾಡಿಕೊಂಡಿದ್ರು ಕೂಡ ಲೋಕದ ದೃಷ್ಟಿಯಲ್ಲಿ ಅಯ್ಯೋ ವಿಚರಿತಲಾದರಂತೆ ತೋರಿ ತದನಂತರ ಕೃಷ್ಣನ ಎಲ್ಲಾ ಆಕ್ಷೇಪಗಳಿಗೂ ಕೂಡ ಉತ್ತರಗಳನ್ನು ಕೊಡೋದು. ಈ ತರ ವಿಶೇಷವಾಗಿರತಕ್ಕಂಥ ಕಥಾನಕಗಳೆಲ್ಲ ಬಂದವು. ತದನಂತರ ಕೃಷ್ಣನ ಹತ್ತಿರ ಪತ್ರ ಬರ್ತಾ ಇದೆ. ಎಲ್ಲ ರಾಜರನ್ನ ಜರಾಸಂಧ ಕಟ್ಟಿ ಹಾಕಿದ್ದಾನೆ. 10,000 ಜನರನ್ನ ಕಟ್ಟಿ ಹಾಕಿದ್ದಾನೆ. ಅವರೆಲ್ಲರನ್ನು ಕೂಡ ರುದ್ರದೇವರ ಯಾಗ ಮಾಡಿ ಬಲಿ ಕೊಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅವರಿಗೆ ಅನ್ನ ನೀರು ಕೊಡದೆ ಕೃಶರನ್ನಾಗಿ ಮಾಡಿ ತೊಂದರೆ ಕೊಡುವಾಗ ಆ ರಾಜರೆಲ್ಲರೂ ಕೂಡ ಶ್ರೀಕೃಷ್ಣನ ಹತ್ರ ದೂತನನ್ನ ಕಳಿಸಿಕೊಡತಾ ಇದ್ದಾರೆ. ಶರಣಾಗತರಾಗ್ತಾ ಇದ್ದಾರೆ. ತುಂಬಾ ಸುಂದರವಾಗಿ ಪ್ರಾರ್ಥನೆ ಮಾಡುತ್ತಾರೆ. ಅರೇ ತ್ವಾಂ ಅಗಣಯ್ಯ ದುರ್ಮದಾಹ, ನೀನು ಭಗವಂತ ನಮಗಾಗಿ ಲೋಕದಲ್ಲಿ ಅವತರಿಸಿ ಬಂದಾಗ ನಿನ್ನ ಕಡೆ ಗಮನ ಕೊಡದೆ ನಾವು ರಾಜರು ಅಂತ ತುಂಬಾ ಮದದಿಂದ ರಾಜ್ಯ ಮದದಿಂದ ಒಬ್ಬರ ಮೇಲೊಬ್ಬರು ದಾಳಿ ಮಾಡುತ್ತಾ ನಮ್ಮವರೇ ಆದ ವ್ಯಕ್ತಿಗಳನ್ನ ಕೊಲ್ಲತಾ ಯುದ್ಧದಲ್ಲಿ ಇಷ್ಟರವರೆಗೆ ನಾವು ಸಂಚಾರ ಮಾಡಿದ್ವಯ್ಯ. ಈಗ ಈ ಜರಾಸಂಧ ಏನು ಮಾಡಿದ, ನಮ್ಮನ್ನ ಕಟ್ಟಿ ಹಾಕಿ ಅನ್ನ ನೀರು ಇಲ್ಲದೆ ಕೂಡಿಸಿದ್ದಾನಲ್ಲ, ನಮ್ಮ ಮದವೆಲ್ಲ ಕೊಚ್ಚಿ ಹೋಗಿದೆ. ಅರೇ ನೀನೇ ಬಂದು ನಮ್ಮನ್ನ ಉದ್ಧಾರ ಮಾಡಬೇಕು ಅಂತ ರಾಜರೆಲ್ಲರೂ ಕೂಡ ಕೃಷ್ಣನಲ್ಲಿ ಪ್ರಾರ್ಥನಾಪೂರ್ವಕ ದೂತನನ್ನ ಕಳಿಸಿದಾಗ ಅವಾಗ ಕೃಷ್ಣ ಉದ್ಧವಾಗಿ ಮಂತ್ರಿಗಳಿಂದ ಕೂಡಿಕೊಂಡು ಸಮಾಲೋಚನೆ ಮಾಡುತ್ತಾ ಇದ್ದಾನೆ. ಏನು ಮಾಡಬೇಕು ಅಂದಾಗ ಉದ್ಧವ ಹೇಳುತ್ತಾನೆ, ಕೃಷ್ಣ ಜರಾಸಂಧ ಭೀಮನ ತುತ್ತು, ಆದ್ದರಿಂದ ಧರ್ಮರಾಜನಿಂದ ರಾಜಸೂಯ ಯಾಗವನ್ನ ಮಾಡಿಸಿ ಆ ನೆಪದಿಂದ ಜರಾಸಂಧನ ಸಂಹಾರ ಮಾಡಿ ಲೋಕ ಕಲ್ಯಾಣ ಮಾಡಬೇಕು ಅಂತ ಹೇಳುತ್ತಾರೆ. ಭಗವಂತನ ಒಂದೊಂದು ಕ್ರಿಯಾ ದ್ವಂದ್ವ ದ್ವಂದ್ವವಾಯಿತು ಹರಿಯೇ ಹೇಳುತ್ತಾರೆ. ಒಂದೊಂದು ಕಾರ್ಯ ಅಪರೂಪದ ಫಲಗಳನ್ನು ಕೊಡತಾ ಹೋಗ್ತಾ ಇದೆ. ಕೃಷ್ಣ ಎರಡನ್ನ ಆಲೋಚನೆ ಮಾಡಿದ. ರಾಜಸೂಯ ಯಾಗ ಮಾಡಿದರೆ ಒಂದು ಕಡೆ ಜರಾಸಂಧನ ಸಂಹಾರ ಆಗಿಬಿಡುತ್ತೆ, ಎರಡನೆಯದು ದುರ್ಯೋಧನನ ಸಂಹಾರಕ್ಕೆ ಕಾರಣವಾದ ಹೊಟ್ಟೆ ಕಿಚ್ಚು ಬರುವಂತಹ ಪ್ರಸಂಗ, ಅವನ ಅವಮಾನನೂ ಆಗಬೇಕು. ಎರಡಕ್ಕೂ ಹೊಡುತ್ತಾ ಇದ್ದಾನೆ ಕೃಷ್ಣ. ಜರಾಸಂಧನತ್ರೆ ಭೀಮನನ್ನ ಅರ್ಜುನನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಜರಾಸಂಧನ ಮನೆಗೆ ಹಿತ್ತಲ ಬಾಗಿಲಿಂದ ಪ್ರವೇಶ ಮಾಡುತ್ತಾ ಇದ್ದಾರೆ. ಹೇಳುತ್ತಾರೆ ನಮ್ಮವರ ಮನೆಗೆ ಸಿಂಹದ್ವಾರದಿಂದ ಹೋಗಬೇಕಂತೆ. ಯಾರು ಹಿತರಾದವರು, ಯಾರು ಶತ್ರುಗಳು, ಶತ್ರುಗಳ ಮನೆಗೆ ಮಾತ್ರ ಹಿತ್ತಲ ದ್ವಾರದಿಂದ ಪ್ರವೇಶ ಮಾಡಬೇಕು. ಆ ತರ ಪ್ರವೇಶ ಮಾಡಿದ್ದಾರೆ. ಬ್ರಾಹ್ಮಣ ರೂಪದಿಂದ ಛದ್ಮ ವೇಷದಿಂದ ಬರ್ತಾ ಇದ್ದಾರೆ. ಆ ಜರಾಸಂಧನ ಮುಂದೆ ನಿಂತಾಗ ನೋಡುತ್ತಾನೆ ಜರಾಸಂಧ, ನೋಡಲಿಕ್ಕೆ ಬ್ರಾಹ್ಮಣರಂತೆ ಇದ್ದೀರಾ, ಆದರೆ ಆ ಜ್ಯಾಘಾತ ಅಂದರೆ ಆ ಬಿಲ್ಲಿನ ವಿಶೇಷವಾಗಿರತಕ್ಕಂತಹ ಹಗ್ಗ ಭುಜಕ್ಕೆ ಹಾಕೊಂಡಾಗ ಧನುಸ್ಸನ್ನ ಅದರ ಭಾರಕ್ಕೆ ಅದು ಗಟ್ಟಿಯಾಗಿ ಬಿಡುತ್ತೆ. ಭುಜದ ಭಾರಕ್ಕೆ ಅದು ಕ್ಷತ್ರಿಯರ ಲಕ್ಷಣ. ನೀವು ಬ್ರಾಹ್ಮಣರಂತೆ ಕಾಣತಾ ಇದ್ದೀರಿ, ಆದರೆ ಕ್ಷತ್ರಿಯರ ಲಕ್ಷಣ ಎತ್ತಿ ಕಾಣತಾ ಇದೆ. ಆದರೂ ಸರಿ, ನೀವು ಬ್ರಾಹ್ಮಣರಂತೆ ಬಂದಿದ್ದರಿಂದ ಏನು ಬೇಕಾದರೂ ಬೇಡಬಹುದು ಅಂತ ಕೇಳಿದ. ಅವಾಗೆ ಕೃಷ್ಣ ಹೇಳುತ್ತಾನೆ, ಯುದ್ಧ ಭಿಕ್ಷೆಯನ್ನ ಕೊಡು. ಅವಾಗ ಹೇಳುತ್ತಾನೆ, ನಾನು ಕೃಷ್ಣ, ಇವ ಭೀಮ, ಅರ್ಜುನ, ಯಾರನ್ನು ಬೇಕಾದರೂ ನೀವು ಸ್ವೀಕಾರ ಮಾಡಬಹುದು ಮಲ್ಲ ಯುದ್ಧಕ್ಕೆ ಅಂದಾಗ ಜರಾಸಂಧ ಹೇಳುತ್ತಾನೆ, ನೀನು ನನ್ನ ಜೊತೆಗೆ ಯುದ್ಧ ಮಾಡಿ ಅನೇಕ ಸಲ ಅಂದರೆ ಓಡಿ ಹೋಗಿದ್ದೀಯ. ಒಂದೇ ಸಲ ಕೃಷ್ಣ ಓಡಿ ಹೋದಂತೆ ಮಾಡಿದ್ದು, ಆ ಬುದ್ಧಿ ಅವನಿಗೆ ತಂದುಕೊಟ್ಟದ್ದು ಒಂದೇ ಸಲ ಮಾತ್ರ. ಅದರಿಂದ ತರ್ಪಿತನಾಗ್ತಾನೆ. ರಾಜರು ಬರೀತಾರೆ, ಸ್ವಾಮಿ ಇವ ನೀನು ಆಡಿದ ನಾಟಕದಲ್ಲಿ ನಿನ್ನ ಗೆದ್ದೇನೆ ಅಂತ ಹೇಳಿಕೊಂಡು ಬಹಳ ದರ್ಪದಿಂದಿದ್ದಾನಯ್ಯ, ಬಂದು ಕೊಲ್ಲು ಅಂತ ಹೇಳುತ್ತಾರೆ ಅವರು. ಆ ರೀತಿಯಲ್ಲಿ ನಿನ್ನ ಜೊತೆಗೆ ನಾನು ಯುದ್ಧ ಮಾಡಲ್ಲ. ಇನ್ಯಾರು? ಅರ್ಜುನ ಚಿಕ್ಕವ, ಅವನ ಜೊತೆಗೆ ಬೇಡ. ನಂತರ ಭೀಮ ಇದ್ದಾನಲ್ಲ, ಅವನ ಜೊತೆಗೆ ಮಾಡುತ್ತೇನೆ ಅಂತ ತಾನು ಸಂಕಲ್ಪ ಮಾಡುತ್ತಾನೆ. ಅಲ್ಲಿ ಅರ್ಜುನನನ್ನು ಯಾಕೆ ಕರ್ಕೊಂಡು ಹೋಗಿದ್ದು ಅಂದ್ರೆ ಅರ್ಜುನನಿಗೂ ಚೂರು ತಲೆಯಲ್ಲಿ ಕೂತಿತ್ತು, ನಾನು ಅಂತ ಕೂತಿತ್ತು. ಆ ನಾನು ಎಂಬುದನ್ನು ಕತ್ತರಿಸಿ ಹಾಕಲಿಕ್ಕೆ ಅರ್ಜುನನನ್ನು ಕರ್ಕೊಂಡು ಹೋದದ್ದು. ಯದ್ಯಪಿ ಜರಾಸಂಧ ಅರ್ಜುನ ಚಿಕ್ಕವ, ಅವನ ಜೊತೆಗೆ ನಾನು ಯುದ್ಧ ಮಾಡಲ್ಲ ಅಂದಾಗ, ಏ ನಾನಿದ್ದೇನೆ ಯುದ್ಧ ಮಾಡು ಅಂತ ಹೇಳಬಹುದಾಗಿತ್ತು. ತೆಪ್ಪಕ್ಕೆ ಸುಮ್ಮನೆ ಕೂತ, ಯಾಕೆ ಅಂತ ಹೆದರಿಕೆ ಇತ್ತು. ಆದ್ದರಿಂದ ಅರ್ಜುನನ ಗರ್ವಭಂಗವೂ ಆಯಿತು, ಹಾಗೆ ಭೀಮನಿಂದಾಗಿ ಆ ಜರಾಸಂಧನ ಸಂಹಾರವನ್ನ ಕೃಷ್ಣ ಮಾಡಿಸ್ತಾ ಇದ್ದಾನೆ. ಯಾಗ ನಡೀತಾ ಇದೆ, ರಾಜಸೂಯ ಯಾಗ. ಅಂಥ ಕಾಲಕ್ಕೆ ಅಗ್ರ ಪೂಜೆ ಯಾರಿಗೆ ಅಂತ ಪ್ರಶ್ನೆ. ಅಂಥ ಕಾಲಕ್ಕೆ ಕೃಷ್ಣನಿಗೆ ಅಗ್ರಪೂಜೆ ಆಗಬೇಕು ಅಂತ ಭೀಷ್ಮಾಚಾರ್ಯರು ಮೊದಲಾದ ಮಹಾನುಭಾವರೆಲ್ಲ ನಿರ್ಣಯವನ್ನು ಕೊಡುತ್ತಾ ಇದ್ದಾರೆ. ಆ ನಿರ್ಣಯ ಸ್ವಲ್ಪ ನೋಡಬೇಕಾದಂತಹ ವಿಚಾರ, ಯಾಕಂದ್ರೆ ಎಲ್ಲರಲ್ಲಿ ಕೃಷ್ಣನೇ ಶ್ರೇಷ್ಠ, ಅವನಿಗೆ ಅಗ್ರಪೂಜೆ ಮಾಡಬೇಕು ಅಂತ ನಿರ್ಣಯ ಮಾಡಬೇಕಾಗಿದ್ದೇನಿದೆ ಅಂದಾಗ ಅಲ್ಲಿ ಎಲ್ಲರ ಜೊತೆಗೆ ಇನ್ನ ಇಬ್ಬರು ಬಂದಿದ್ರು, ವೇದವ್ಯಾಸರೂ ಬಂದಿದ್ರು, ಪರಶುರಾಮ ದೇವರೂ ಬಂದಿದ್ರು. ಮಿಕ್ಕವರ ಎಲ್ಲರಕ್ಕಿಂತ ಹರಿ ಶ್ರೇಷ್ಠ, ಆದರೆ ಹರಿಯದ್ದೇ ಮೂರು ರೂಪಗಳಿರುವಾಗ ಆ ಮೂರು ರೂಪಗಳಲ್ಲಿ ಯಾವ ರೂಪಕ್ಕೆ ಇಲ್ಲಿ ಅಗ್ರಪೂಜಾ ಸಲ್ಲಿಸಬೇಕು ಅಂದಾಗ ನಿರ್ಣಯ ಆದದ್ದೇ ಈಗ ಕಾರ್ಯ ಮಾಡಲಿಕ್ಕೆ ಬಂದಿರುವಂತಹ ಕೃಷ್ಣ ರೂಪಕ್ಕೆ, ಯಾದವ ಕೃಷ್ಣ ರೂಪಕ್ಕೆ ಆಗಬೇಕು ಅಂತ ನಿರ್ಣಯ ಆಯಿತು. ಅವಾಗ ಅದನ್ನ ಪ್ರಕಟ ಮಾಡಿದ ಕೂಡಲೇ ನಾನಾ ದುರ್ಭಾಷೆಯಿಂದ ಕೃಷ್ಣನನ್ನ ಬೈಲಿಕ್ಕೆ ಶುರು ಮಾಡಿದಂತಹ ಶಿಶುಪಾಲನನ್ನು ನೋಡಿ ಎಲ್ಲರೂ ಕೂಡ ಖಡ್ಗವನ್ನ ಎತ್ತಿದರು. ಅವಾಗ ಕೃಷ್ಣ ನಿವಾರಣೆ ಮಾಡಿ ಆ ಶಿಶುಪಾಲನ ಪೂರ್ಣ ಕೊಡ ತುಂಬಿದ ಕೂಡಲೇ ಚಕ್ರದಿಂದ ಸಂಹಾರ ಮಾಡಿ ಬಿಡ್ತಾ ಇದ್ದಾನೆ. ಒಳಗಿರತಕ್ಕಂಥ ಜಯನಿಗೆ ಮೋಕ್ಷವನ್ನ, ಸಾಯುಜ್ಯ ಮೋಕ್ಷವನ್ನ ಭಗವಂತ ಕೊಡತಾ ಇದ್ದಾನೆ ಅಲ್ಲಿ. ಇನ್ನ ಈ ಒಂದು ವಿಶೇಷವಾಗಿರತಕ್ಕಂಥ ರಾಜಸೂಯ ಯಾಗದಲ್ಲಿ ಬಂದಂತಹ ಕಪ್ಪ ಕಾಣಿಕೆಗಳನ್ನೆಲ್ಲ ಎಣಿಸುವ ಕಾರ್ಯ, ಅದನ್ನು ನೋಡಿಕೊಳ್ಳೋದೆಲ್ಲ ದುರ್ಯೋಧನನಿಗೆ ವಹಿಸಿಕೊಟ್ಟಿದ್ದ. ಯಾಕೆ ಅಂದ್ರೆ ಆ ಸಂಪತ್ತನ್ನು ನೋಡಿ ಹೊಟ್ಟೆ ಉರಿ ಬರಲಿ ಅಂತ. ತದನಂತರ ಸಭೆಯಲ್ಲಿ ದ್ರೌಪದಿ ದೇವಿಯ ಮೂಲಕ ಅಪಹಾಸ ಮಾಡಿಸಿದ ಕೃಷ್ಣ. ಕೃಷ್ಣನ ಉದ್ದೇಶವನ್ನು ತಿಳ್ಕೊಂಡು ದ್ರೌಪದಿ ದೇವಿ ದುರ್ಯೋಧನನ ನೋಡಿ, ಅವ ನೀರಿದ್ದ ಕಡೆ ಆ ಮಯ ಸಭ, ಅದು ಮಾಯೆಯಿಂದ ಕೂಡಿಕೊಂಡದ್ದು, ಅಲ್ಲಿ ನೀರಿದ್ದ ಕಡೆ ನೀರಿಲ್ಲ ಅಂದುಕೊಂಡು ನಡೆದು ಬಿದ್ದ, ನೀರಿಲ್ಲದ ಕಡೆ ನೀರಿದೆ ಅಂತ ವಸ್ತ್ರ ಮೇಲಕ್ಕಿತ್ತು ನಡೆದು ಅದಕ್ಕೂ ಅಪಹಾಸ್ಯಕ್ಕೆ ತುತ್ತಾದ. ಅಲ್ಲಿ ನಗುವುದರಲ್ಲಿ ಕೂಡ ಭಗವಂತನ ಪೂಜಾ ಅಂತ ನಕ್ಕವರಿಬ್ಬರು ಯಾರು? ದ್ರೌಪದಿ ದೇವಿ, ಭೀಮಸೇನ ದೇವರು. ಅವರ ಪ್ರವೃತ್ತಿ ಯಾವಾಗಲೂ ಅಂಥದ್ದೇ, ಅವರಿಗೆ ತಲೆ ಮೇಲೆ ದ್ವೇಷ ಇಲ್ಲ. ಒಂದೇ ರೀತಿ ಏನದು ಹರಿದ್ವೇಷಿ ಎಂಬ ದ್ವೇಷ ಬಿಟ್ಟರೆ ವೈಯಕ್ತಿಕ ದ್ವೇಷ ಅವರಿಗಿಲ್ಲವೇ ಇಲ್ಲ. ಇವ ನಮಗೆ ತೊಂದರೆ ಕೊಟ್ಟ ಎಂಬ ದ್ವೇಷ ಇಲ್ಲಂತೆ ಭೀಮಸೇನ ದೇವರಿಗೆ. ಹರಿದ್ವೇಷಿ ಎಂಬ ದ್ವೇಷ ಮಾತ್ರ ಧಾರಣೆ ಮಾಡಿ ಅವರನ್ನ ಸಂಹಾರ ಮಾಡಿದ್ದು. ಆ ರೀತಿಯಾಗಿ ದ್ರೌಪದಿ ದೇವಿಯಿಂದಾಗಿ ಅವಮಾನಿತನಾದಂಥ ದುರ್ಯೋಧನನ್ನ ಸ್ವಲ್ಪ ಸಾಂತ್ವನ ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದೇ ಧರ್ಮರಾಜ. ಆದರೆ ಆತನ ಮಾತನ್ನೂ ಕೇಳದೆ ದುರ್ಯೋಧನ ಹೊರಟು ಹೋಗ್ತಾ ಇದ್ದಾನೆ. ಅವಾಗ ಕೃಷ್ಣ ಅಲ್ಲೇ ರಾಜಸೂಯ ಯಾಗದ ಸಂದರ್ಭದಲ್ಲಿರುವಾಗಲೇನೆ ಸಾಲ್ವ ದ್ವಾರಕೆಯ ಮೇಲೆ ಬರ್ತಾ ಇದ್ದಾನೆ. ಎಲ್ಲರನ್ನು ಕೂಡ ಪೀಡಿಸಲಿಕ್ಕೆ ತೊಂದರೆ ಕೊಟ್ಟಾಗ ಅವಾಗ ಪ್ರದ್ಯುಮ್ನ ವಿಶೇಷವಾಗಿ ಯುದ್ಧವನ್ನು ಮಾಡುತ್ತಾ ಇದ್ದಾನೆ. ಒಮ್ಮೆ ಪ್ರದ್ಯುಮ್ನ ಆ ಸಾಲ್ವನ ಬಡಿತಕ್ಕೆ ಬಿದ್ದು ಹೋಗಿ ಪುನಃ ಅವನನ್ನ ಓಡಿಸ್ತಾ ಇದ್ದಾನೆ. ಅಷ್ಟರೊಳಗೆ ನಾರದರು ಬಂದು ಕೃಷ್ಣನಿಗೆ ಹೀಗೆ ಸಾಲ್ವನ ದಂಡಯಾತ್ರೆ ಆಗಿದೆ ಅಂತ ಹೇಳಿದಾಗ ಅವಾಗ ಕೃಷ್ಣ ಹೊರಟು ಬಂದು ಸಾಲ್ವನ ಸಂಹಾರವನ್ನ ಮಾಡಿದ. ತದನಂತರ ವಿಶೇಷವಾಗಿ ಇಂದ್ರಪ್ರಸ್ಥದಿಂದ ಬ್ರಾಹ್ಮಣ ಬರ್ತಾ ಇದ್ದಾನೆ. ಬ್ರಾಹ್ಮಣ ಬಂದು ಪಾಂಡವರು ದ್ಯೂತದಲ್ಲಿ ರಾಜ್ಯವನ್ನ ಕಳ್ಕೊಂಡ್ರು, ವನಪ್ರವೇಶ ಮಾಡಿದರು ಅಂತ ಹೇಳಿದಾಗ ಕೃಷ್ಣ ಹೋಗಿ ವನದಲ್ಲಿ ಪಾಂಡವರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನ ಭಗವಂತ ಮಾಡಿದ. ಇಲ್ಲಿ ಭಾಗವತದಲ್ಲಿ ಬರತಕ್ಕಂತಹ ವಿಶೇಷ ಏನು ಅಂದ್ರೆ ಪಾಂಡವರ ಕಥಾ ಎಲ್ಲಿ ಬರುತ್ತೆ ಅಲ್ಲೆಲ್ಲ ಕೂಡ ಕೃಷ್ಣ ಅವರಿಗೆ ಕಷ್ಟ ಬಂದಾಗೆಲ್ಲ ಕೃಷ್ಣ ಪ್ರತ್ಯಕ್ಷ. ಒಂದ ವೇದವ್ಯಾಸ ರೂಪದಿಂದ, ಒಂದ ಯಾದವ ಕೃಷ್ಣ ರೂಪದಿಂದ ಬಂದವರನ್ನ ರಕ್ಷಣೆ ಮಾಡುತ್ತಾ ಬಂದ. ಆ ರೀತಿಯಾಗಿ ಕೃಷ್ಣ ಅವರಿಗೆ ವಿಶೇಷವಾಗಿರತಕ್ಕಂಥ ಸಾಂತ್ವನವನ್ನ ಮಾಡಿದ. ಇಷ್ಟರವರೆಗೂ ಕೃಷ್ಣನ ಕಥಾ ತಿಳಿಸಿಕೊಟ್ಟು ನಂತರ ಚೂರು ಬಲರಾಮನ ಕಥೆಯನ್ನು ಕೂಡ ತಿಳಿಸಿಕೊಡತಾ ಬರ್ತಾ ಇದ್ದಾರೆ. ಬಲರಾಮ ನಂದಗೋಕುಲಕ್ಕೆ ಹೊರಟು ಬರ್ತಾ ಇದ್ದಾನೆ. ನಂದಗೋಕುಲದಲ್ಲಿ ಎಲ್ಲರ ಜೊತೆಗೆ ಸಂತೋಷವಾಗಿ ಕಾಲ ಕಳೆಯುತ್ತಾ ಸ್ನಾನವನ್ನ ಮಾಡಲಿಕ್ಕಾಗಿ ಯಮುನಾ ದೂರದಲ್ಲಿ ಹರಿಯುತ್ತಾ ಇದ್ದರೆ ಯಮುನೆಯನ್ನ ಕರೀತಾ ಇದ್ದಾರೆ, ಇಲ್ಲಿ ಹತ್ತಿರಗೆ ಬರಬೇಕು ಸ್ನಾನ ಮಾಡಬೇಕು ಅಂದಾಗ ಯಮುನಾ ದೇವಿ ನಿರಾಕರಣೆ ಮಾಡಿದರೆ ತಾನು ತನ್ನ ನೇಗಿಲಿನಿಂದ ಆ ನದಿಯನ್ನು ಸೆಳೆದರೆ ಆ ನದಿ ಆ ನಂದ ಗೋಕುಲದವರೆಗೂ ವಿಶೇಷವಾಗಿ ಹರಿದು ಬಂತು, ಈಗಲೂ ನೋಡಬಹುದು ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ತದನಂತರ ದ್ವಿವಿಧ ಮೈಂದ ಅಂತ ಇಬ್ಬರು ತ್ರೇತಾಯುಗದ ವ್ಯಕ್ತಿಗಳು ಕವಿಗಳು ಅಶ್ವಿನಿ ದೇವತೆಗಳೇ ಬಂದಿದ್ರು. ಇಂದ್ರದೇವರಿಗೆ ಅಪಚಾರ ಮಾಡಿದ್ದರಿಂದ ಅವರಿಗೆ ಹಾಗಾಯಿತು. ಅವರು ಕೃಷ್ಣನ ದ್ವೇಷ ಮಾಡುತ್ತಾ ಕೃಷ್ಣನ ಪಟ್ಟಣದ ಮೇಲೆ ತಮ್ಮ ಬೊಗಸೆಗಳಿಂದ ನೀರನ್ನು ಚೆಲ್ಲಿ ಉಪದ್ರ ಕೊಡತಾ ಇದ್ರು. ಅದರಲ್ಲಿ ದ್ವಿವಿಧ ಇಲ್ಲಿ ಬರತಾ ಇದ್ದಾನೆ. ಬಲರಾಮನನ್ನ ನೋಡಿ ಅಪಹಾಸ್ಯವನ್ನ ಮಾಡಲಿಕ್ಕೆ ತೊಡಗಿದಾಗ ಬಲರಾಮ ಆ ದ್ವಿವಿಧನನ್ನ ಸಂಹಾರ ಮಾಡುತ್ತಾ ಇದ್ದಾನೆ. ತದನಂತರ ಸಾಂಬ ದುರ್ಯೋಧನನ ಮಗಳಾಗಿರತಕ್ಕಂತಹ ಲಕ್ಷ್ಮಣ ಸ್ವಯಂವರಕ್ಕೆ ಹೋಗಿ ಅವಳನ್ನ ಕದ್ದು ಕರ್ಕೊಂಡು ಬರುವಾಗ ವಿಶೇಷವಾಗಿ ಕುರುಗಳೆಲ್ಲರೂ ಕೂಡ ಸೇರಿಕೊಂಡು ಕೌರವರು ಸಾಂಬನನ್ನ ಕಟ್ಟಿ ಹಾಕ್ತಾ ಇದ್ದಾರೆ. ಕಟ್ಟಿ ಹಾಕಿದಾಗ ಕೃಷ್ಣ ಎಲ್ಲರೂ ಕೂಡ ಸಾಂಬನನ್ನ ಯುದ್ಧ ಮಾಡಿ ಬಿಡಿಸಿ ಕರ್ಕೊಂಡು ಬರಬೇಕು ಅಂತ ಹೊರಟಿದ್ದಾರೆ. ಅಂತಹ ಕಾಲಕ್ಕೆ ಬಲರಾಮದೇವರು ಹೇಳುತ್ತಾ ಇದ್ದಾರೆ, ನಾನು ಹೋಗಿ ಬರ್ತೇನೆ, ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ದುರ್ಯೋಧನನ ಶಿಷ್ಯ ಅಂತ ತಾವು ಬಂದು ಹಸ್ತಿನಾಪುರದ ಉಪವನದಲ್ಲಿ ಬಿಡಾರ ಮಾಡುತ್ತಾ ಇದ್ದಾರೆ. ಆ ಬಿಡಾರ ಮಾಡಿದ ಮೇಲೆ ಎಲ್ಲರಿಗೂ ಹೇಳಿ ಕಳಿಸ್ತಾ ಇದ್ದಾರೆ ಭೀಷ್ಮಾದಿಗಳಿಗೆಲ್ಲ, ನಾನು ಬಂದಿದ್ದೇನೆ ಹೀಗೆ ಅಂತ. ಎಲ್ಲರೂ ಬಂದರು, ಬಲರಾಮದೇವರಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟರು. ಎಲ್ಲ ಆದ ಮೇಲೆ ಬಲರಾಮದೇವರು ಹೇಳುತ್ತಾರೆ, ಉಗ್ರಸೇನನ ಆಜ್ಞೆ ಆಗಿದೆ, ಸಾಂಬನನ್ನ ಬಿಡಬೇಕು. ಆಗ ಅವರಿಗೆ ಸಿಟ್ಟು ಬಂತು, ಇವರು ಗೊಲ್ಲರು ಅಲ್ಪರು, ನಮ್ಮನ್ನ ಶಾಸನ ಮಾಡುವುದೇನು ಅಂತ ಎಲ್ಲರೂ ಕೂಡ ಧಿಕ್ಕಾರ ಮಾಡಿ ಹೋಗ್ತಾ ಇದ್ದಾರೆ ದುರ್ಯೋಧನಾದಿಗಳು. ಅಂತಹ ಕಾಲಕ್ಕೆ ಸಿಟ್ಟಿನಿಂದ ಇಡೀ ಹಸ್ತಿನಾಪುರವನ್ನ ನೇಗಿಲಿನಿಂದ ಹಾಕಿ ಸೆಳೆಯಲಿಕ್ಕೆ ನೋಡಿದಾಗ ಇಡೀ ಹಸ್ತಿನಾಪುರ ಕದಡಿ ಬರುತ್ತಾ ಇದೆ. ಅವಾಗೆ ಎಲ್ಲರೂ ಭಯ ಆಕ್ರಾಂತರಾಗಿ ಶರಣಾಗತರಾಗಿ ಸ್ವಾಮಿ ನಮ್ಮ ಉದ್ಧಾರ ಮಾಡಬೇಕು ಅಂದಾಗ ಅದನ್ನ ಬಿಟ್ಟು ಸಾಂಬನ ಮತ್ತು ಲಕ್ಷ್ಮಣ ಇಬ್ಬರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಬಲರಾಮದೇವರು ಅಂತ ಬಲರಾಮದೇವರ ಒಂದು ಕಥೆಯನ್ನ ತಿಳಿಸಿಕೊಟ್ಟು ಇನ್ನ ಮುಂದಕ್ಕೆ ಬರ್ತಾ ಇದ್ದಾರೆ. ಕೃಷ್ಣ ದೇವರು ನಾವು ಉಪಾಸನೆ ಮಾಡಿ ದೇವರ ಹತ್ರ ಹೋಗಬೇಕು, ನಾವು ಭಗವಂತನ ಚಿಂತನೆ ಮಾಡುತ್ತಾ ಇದ್ರೆ ನಮಗೆ ದೇವರ ಹತ್ತಿರ ಹೋಗ್ಲಿಕ್ಕೆ ಆಗಿಲ್ಲ, ದೇವರೇ ನಮ್ಮ ಹತ್ರ ಬರ್ತಾರೆ. ಅದನ್ನ ಆಂಗ್ಲದಲ್ಲಿ ಒಂದು ಗಾದೆ ಮಾತಿದೆ, ವೆನ್ ಆಬು ಕೆನಾಟ್ ಗೋ ಟು ಮೌಂಟೇನ್, ಮೌಂಟೇನ್ ವಿಲ್ ಕಮ್ ಟು ಆಬು. ಒಬ್ಬ ಪರ್ವತದ ಹತ್ರ ಪರ್ವತಕ್ಕೂ ಅವನಿಗೂ ನೆಂಟು. ಆ ನಂಟಿರುವಾಗ ಅವ ಪರ್ವತದ ಹತ್ರ ಹೋಗ್ಲಿಕ್ಕೆ ಬರಲಿಲ್ಲ, ಆಗ್ಲಿಲ್ಲ ಅವನಿಗೆ, ಆ ಪರ್ವತವೇ ಅವನ ಹತ್ರ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಭಗವಂತ ತನ್ನ ಭಕ್ತರಲ್ಲಿದ್ದರೆ, ತನಗಾಗಿ ಕಾದಿದ್ರೆ ಅವರಿಗಾಗಿ ತಾನೇ ಹೋಗಿ ದರ್ಶನ ಕೊಟ್ಟು ಪೂರ್ಣಾನುಗ್ರಹ ಮಾಡುತ್ತಾನೆ ಎಂಬುದಕ್ಕೆ ಮಿಥಿಲಾ ನಗರದಲ್ಲಿರತಕ್ಕಂಥ ಇಬ್ಬರು ಶ್ರುತದೇವ ಬಹುಲಾಶ್ವ ಅಂತ ಅವರಿಬ್ಬರನ್ನು ಕೂಡ ನೋಡಲಿಕ್ಕೆ ಎಲ್ಲ ಋಷಿ ಮುನಿಗಳನ್ನ ಕರೆದುಕೊಂಡು ಸ್ವಾಮಿ ತಾನು ಹೊರಡತಾ ಇದ್ದಾನೆ. ಅಲ್ಲಿಗೆ ಹೋಗ್ತಾ ಇದ್ದಾನೆ. ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ ಇಬ್ಬರನ್ನ ನೋಡಲಿಕ್ಕೆ, ಅಷ್ಟು ದೂರದಿಂದ ಕೃಷ್ಣ ಬರ್ತಾ ಇದ್ದಾನಲ್ಲ ಅಂತ. ಅಂತಹ ಕಾಲಕ್ಕೆ ಕೃಷ್ಣ ಅಲ್ಲಿಗೆ ಹೋದ ಮೇಲೆ ಇಬ್ಬರೂ ಶರಣಾಗತರಾಗ್ತಾ ಇದ್ದಾರೆ. ಸ್ವಾಮಿ, ನಮ್ಮನ್ನ ನೋಡಲಿಕ್ಕೆ ನೀನು ಬಂದದ್ದ ಎಷ್ಟು ದೂರದಿಂದ ಅಂತ ತುಂಬಾ ಪ್ರಾರ್ಥನೆ ಮಾಡುತ್ತಾರೆ ತಮ್ಮ ತಮ್ಮ ಮನೆಗಳಿಗೆ ಬರಲಿಕ್ಕೆ. ಅವಾಗ ಭಗವಂತ ಏನು ಮಾಡಿದ ಅಂದರೆ, ಎರಡು ರೂಪಗಳಿಂದ ಇಬ್ಬರ ಮನೆಗೂ ಏಕಕಾಲದಲ್ಲೇ ಹೋಗಿಬಿಟ್ಟ. ಎಂದರೆ ತನ್ನ ಭಕ್ತರಲ್ಲಿ ಒಬ್ಬರು ಜಾಸ್ತಿ ಒಬ್ಬರು ಕಡಿಮೆ ಅಂತ ತನಗಿಲ್ಲ ಎಂಬುದನ್ನ ತೋರಿಕೊಳ್ಳಲಿಕ್ಕೆ ಕೃಷ್ಣ ಎರಡೂ ಅಪರೂಪವಾದ ರೂಪಗಳಿಂದ, ಒಬ್ಬರಿಗೆ ಮನೆಗೆ ತಾನು ಹೋದಂತೆ ಇನ್ನೊಬ್ಬರಿಗೆ ಗೊತ್ತಿಲ್ಲದೆ ಇಬ್ಬರ ಮನೆಗೂ ಹೋದ. ಶ್ರುತದೇವ ದೊಡ್ಡ ರಾಜ, ಆ ಮಿಥಿಲಾನಗರ ರಾಜ ಹೇಳ್ತಾರೆ, ಅಹಂಕಾರ ರಹಿತ ಅಂತ ಹೇಳ್ತಾರೆ. ಅಹಂಕಾರವೇ ಇಲ್ಲದಂಥವ ಭಗವಂತನ ಪೂಜಾ ಮಾಡಿ ಆತನ ಪಾದ ಸೇವೆಯನ್ನ ಮಾಡುತ್ತಾ ಸ್ವಾಮಿ ಅನುಗ್ರಹಿತರಾದವಯ್ಯ, ಎಂಥ ಮಹಾನುಭಾವ ನೀನು ಬಂದಿದ್ದೀಯ ಅಂತ ಹೇಳುತ್ತಾ, ನಮಗೆ ಬೇಕಾಗಿದ್ದೊಂದೇ ಏನಿದು, ಭಕ್ತಿಂದೇಹಿ ಅಚಲಾಂ ಕೃಷ್ಣ, ನಿನ್ನಲ್ಲಿ ಅಚಂಚಲವಾದ ಭಕ್ತಿ ಕೊಡಯ್ಯ ಅಂತ ಶ್ರುತದೇವ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಇತ್ತ ಬಹುಲಾಶ್ವ ವಿಶೇಷವಾಗಿರತಕ್ಕಂತಹ ಪ್ರಾರ್ಥನೆ ರಾಜ ಮಾಡಿದ. ಶ್ರುತದೇವ ತನ್ನ ಮನೆಗೆ ಬಡವ ಚಿಕ್ಕ ಮನೆಯಲ್ಲಿದ್ದಾನೆ, ಜಪಯಜ್ಞ ಪರನಾಗಿದ್ದಾನೆ, ಒಳ್ಳೆ ವಿಶೇಷವಾದ ಭಗವತ್ ಚಿಂತನೆಯನ್ನು ಮಾಡುತ್ತಾ ಇದ್ದಾನೆ, ಬಂದದ್ದರಲ್ಲಿ ತೃಪ್ತನಾಗಿದ್ದಾನೆ. ಇಷ್ಟೇ ಭಗವಂತನ ಚಿಂತನಾಸಕ್ತನಾಗಿ ಕಾಲ ಕಳೆಯುವಂತಹ ಶ್ರುತದೇವ ಭಗವಂತ ಬಂದ ಕೂಡಲೇ ತುಂಬಾ ಆತನಿಗೆ ಎಷ್ಟು ಸಂತೋಷ ಆಯಿತು ಅಂದ್ರೆ, ನನ್ನರ್ಥಜ ವಸ್ತ್ರಗಳನ್ನ ಗಾಳಿಯಲ್ಲಿ, ತನ್ನ ಮೈ ಮೇಲಿನ ವಸ್ತ್ರ ಗಾಳಿಯಲ್ಲಿ ಹಾರಾಡುವಂತೆ ನರ್ತನ ಮಾಡುತ್ತಾ ಕೃಷ್ಣನನ್ನ ಕರ್ಕೊಂಡು ಬಂದ. ಭಗವಂತನ ಆಗಮನದಿಂದ ಆತನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲಿ ಭಗವಂತ, ಸಂಸಾರದಲ್ಲಿ ಕೂಪದಲ್ಲಿ ಬಿದ್ದಿರತಕ್ಕಂತಹ ನಾನೆಲ್ಲಿ, ನನ್ನ ದರ್ಶನ ಕೊಡಲಿಕ್ಕೆ ಬಂದಂತಹ ಸ್ವಾಮಿಯಲ್ಲಿ ಅಂತ ಆನಂದದಿಂದ ಭಗವಂತನಿಗೆ ಮತ್ತು ಅವರ ಜೊತೆಗೆ ಬಂದಿರತಕ್ಕಂತಹ ಎಲ್ಲಾ ಋಷಿಮುನಿಗಳಿಗೂ ಕೂಡ ಆದರದಿಂದ ಉಪಚಾರವನ್ನ ಮಾಡಿ ಅವರನ್ನ ವಿಶೇಷವಾಗಿ ಸಂತೋಷಗೊಳಿಸಿ ಭಗವಂತನ ಪಾದ ಸೇವೆಯನ್ನು ಏಕಕಾಲದಲ್ಲಿ ರಾಜನೂ ಮಾಡುತ್ತಾ ಇದ್ದ, ಇಲ್ಲಿ ಶುಕದೇವನೂ ಮಾಡುತ್ತಾ ಇದ್ದ. ಶುಕದೇವ ಕೇಳುತ್ತಾನೆ, ಸ್ವಾಮಿ ನಿನ್ನ ರೂಪಗಳು ಅಪರೂಪವಯ್ಯ, ಅಪಾರ, ನಿನ್ನ ರೂಪಗಳ ಚಿಂತನೆಯೇ ಎಟಕಲ್ಲ, ದಯವಿಟ್ಟು ನಮಗೆ ನಿನ್ನ ಚಿಂತನೆ ಸದಾ ಬರುವಂತೆ ಪಾಲಿಸು ಅಂತ ಆ ಇಬ್ಬರು ಕೂಡ ಪ್ರಾರ್ಥನೆ ಮಾಡುತ್ತಾ ಇದ್ದರೆ ಅವರಿಗೆ ಭಗವಂತ ಪೂರ್ಣಾನುಗ್ರಹ ಮಾಡಿ ದ್ವಾರಕಗೆ ತಿರುಗಿ ಬರ್ತಾ ಇದ್ದಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಭಗವಂತ ರುದ್ರದೇವರನ್ನೇ ಪ್ರಾರ್ಥನೆ ಮಾಡಿ ಮಗನನ್ನ ಪಡೆದನಲ್ಲ, ಅವಾಗ ರುದ್ರದೇವರೇ ಜಾಸ್ತಿ ಆದರು. ಬೇಗ ವರ ಕೊಡೋದು ರುದ್ರ, ಸ್ವಲ್ಪ ತಡವಾಗಿ ಕೊಡುವುದು ಶ್ರೀಹರಿ ಅಂತ ಪ್ರಶ್ನೆಗಳಲ್ಲಿ ಬಂದಾಗ ಅವಾಗ ಹೇಳ್ತಾರೆ, ರುದ್ರದೇವರು ಸದ್ಯ ಪ್ರಸಾದ ಅಂದ್ರೆ ಬೇಗನೆ ವರ ಕೊಟ್ಟು ಬಿಡ್ತಾರಯ್ಯ, ಚೂರು ಆಲೋಚನೆ ಮಾಡಬೇಕಲ್ಲ. ಅದಕ್ಕೆ ವೃಕಾಸುರನ ಕಥವನ್ನು ಹೇಳ್ತಾ ಇದ್ದಾರೆ. ಬಂದ ರುದ್ರದೇವರನ್ನ ಕೇಳಿಕೊಂಡ, ಹೌದಾನೆ, ತಲೆಯ ಮೇಲೆ ಯಾರ ತಲೆಯ ಮೇಲೆ ಕೈಯಿಟ್ಟರೆ ಅವರು ಸುಟ್ಟು ಹೋಗಬೇಕು ಅಂತ ಕೇಳಿಕೊಂಡ ರುದ್ರದೇವರು ತಥಾಸ್ತು ಅಂತ ಹೇಳಿದರು. ಹೇಳಿದ ಕೂಡಲೇ ನಿನ್ನ ತಲೆಯನ್ನು ಕೊಟ್ಟವರ ಸತ್ಯ ಆಗುತ್ತೋ ಇಲ್ಲವೋ ನೋಡಬೇಕಲ್ಲ, ಪ್ರಾಕ್ಟಿಕಲ್ ಟೆಸ್ಟ್ ಮಾಡಬೇಕಲ್ಲ, ನಿನ್ನ ತಲೆಯ ಮೇಲೆ ಕೈ ಇಡುತ್ತೇನೆ ಅಂತ ಬಂದರೆ ಹೆದರಿ ಓಡಲಿಕ್ಕೆ ಶುರು ಮಾಡಿದರು. ಇದೆಲ್ಲ ಕಡೆ ನೋಡಬೇಕಾಗಿದ್ದು, ರುದ್ರದೇವರು ಮನೋಭಿಮಾನಿಗಳು, ಆ ದೈತ್ಯನ ಒಳಗಿದ್ದು ಆ ರೀತಿ ವಿಶೇಷವಾಗಿರತಕ್ಕಂತಹ ಪ್ರೇರಣೆ ಕೊಡುವಂತವರೇ ಅವರು, ವರ ಕೊಟ್ಟವರು ಹೊರಗೆ ಅವರೇ. ಆ ವರ ಪಡೆದ ಮೇಲೆ ಆ ದೈತ್ಯನಲ್ಲಿ ನಿಮ್ಮ ತಲೆ ಮೇಲೆ ಕೈ ಇಡುತ್ತೇನೆ ಅಂತ ಪ್ರೇರಣೆ ಮಾಡಬೇಕಾಗಿದ್ದು ಅವರೇ, ಅವರೇ ಮಾಡುತ್ತಾ ಇದ್ದಾರೆ. ಭಗವಂತನ ಮುಂದೆ ನಾವೆಲ್ಲರೂ ಕೂಡ ಅವನು ಆಡಿಸಿದಂತೆ ಆಡುವ ಗೊಂಬೆಗಳೇ ಅಂತ ಜಗತ್ತಿಗೆ ತೋರಬೇಕಾಗಿತ್ತು. ಆ ರೀತಿ ಮಾಡಿದರು. ಆ ರೀತಿಯಲ್ಲಿ ರುದ್ರದೇವರ ಭಗವಂತನಕ್ಕಿಂತ ಕಡಿಮೆ ಆಗಿರುವಂತಹ ಸ್ಥಾನವನ್ನ ತೋರಿಸಿಕೊಟ್ಟು ಆ ಭಗವಂತ ಶ್ರೀಹರಿ ಸರ್ವೋತ್ತಮ ಎಂಬುದನ್ನ ಚೆನ್ನಾಗಿ ಸಾರತಾ ಇದ್ದಾರೆ. ತದನಂತರ ಹರಿ ಸರ್ವೋತ್ತಮತ್ವ ಸ್ಥಾಪನೆ ಮಾಡುವಂತಹ ಇನ್ನೊಂದು ಘಟ್ಟ ಬರ್ತಾ ಇದೆ. ಏನ ಘಟ್ಟ ಅಂದರೆ, ಎಲ್ಲಾ ಋಷಿಮುನಿಗಳು ಸೇರಿದರಂತೆ. ಸೇರಿಕೊಂಡು ಕಶ್ಯಪಾದಿ ಮಹರ್ಷಿಗಳೆಲ್ಲ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಅಲ್ಲಿ ನಾರದರು ಬಂದರು, ಕಶ್ಯಪಾದಿ ಮಹರ್ಷಿಗಳನ್ನ ಕೇಳುತ್ತಾ ಇದ್ದಾರೆ. ಈ ಯಜ್ಞದಲ್ಲಿ ಫಲಭೋಕ್ತರು ಯಾರು, ಯಜ್ಞದಲ್ಲಿ ಧ್ಯೇಯನಾದ ಅಂದರೆ ಯಾರನ್ನ ಧ್ಯಾನಿಸಿ ವಿಶೇಷವಾಗಿ ಯಜ್ಞ ಫಲವನ್ನ ಯಾರಿಗೆ ಅರ್ಪಣೆ ಮಾಡುತ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ಎಲ್ಲರಿಗೂ ಸಂಶಯ ಬಂತು. ಅವರೆಲ್ಲರೂ ಕೂಡ ಭೃಗು ಮಹರ್ಷಿಗಳನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ತಾವು ಹೋಗಿ ವಿಶೇಷವಾದಂಥ ನಿರ್ಣಯ ಮಾಡಬೇಕು. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲಿ ಯಾರು ಶ್ರೇಷ್ಠ ಎಂಬುದನ್ನ ಸ್ಥಾಪನೆ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಭೃಗು ಮಹರ್ಷಿಗಳು ಹೊರಟು ಶ್ರೀಹರಿಯೇ ಸರ್ವೋತ್ತಮ ಎಂಬುದನ್ನ ಸ್ಥಾಪನೆ ಮಾಡಿ ಜಗತ್ತಿಗೆ ತೋರುತ್ತಾ ಇದ್ದಾರೆ ಎಂಬ ಕಥೆ ಬರ್ತಾ ಇದೆ. ಈ ಕಥಾದಲ್ಲಿ ನಾವು ನೋಡಬೇಕಾಗಿದ್ದಿಷ್ಟೇ, ಆ ಋಷಿಮುನಿಗಳೆಲ್ಲರೂ ಕೂಡ ಯಾಗವನ್ನ ಮಾಡಿದರಲ್ಲ, ಆ ಯಾಗ ಮಾಡಿದರೆ ನಾರದರು ಬಂದು ಪ್ರಶ್ನೆ ಮಾಡಿದರು, ಈ ಯಜ್ಞ ಫಲವನ್ನ ಯಾರಿಗೆ ಅರ್ಪಣೆ ಮಾಡಬೇಕು ಅಂದಾಗ ಎಲ್ಲರಿಗೂ ಸಂಶಯ ಬಂತು ಅಂತ ಹೇಳುತ್ತಾರೆ. ಅವಾಗ ನಮಗೆ ಸಂಶಯ ಬರುತ್ತೆ, ಅವರು ಜನ್ಮದಲ್ಲಿ ಯಾವಾಗಲೂ ಯಜ್ಞ ಮಾಡಲಿಲ್ವಾ? ಯಜ್ಞ ಮಾಡದೇನೆ ಅವರನ್ನ ಋಷಿಮುನಿಗಳು ಅಂತ ಕರೆದರ? ಅದರಲ್ಲಿ ಕಶ್ಯಪಾದಿ ಮಹರ್ಷಿಗಳೆಲ್ಲ ಸೇರಿದರು ಅಂದ್ರು. ಜನ್ಮದಲ್ಲಿ ಯಾವಾಗಲೂ ಯಜ್ಞ ಮಾಡಿಲ್ಲವಾ? ಯಜ್ಞ ಮಾಡಿದರೆ ಯಾರಿಗೆ ಅರ್ಪಣೆ ಮಾಡಿದ್ರೋ ಇವಾಗೂ ಅವನಿಗೆ ಅರ್ಪಣೆ ಮಾಡಬೇಕಲ್ಲ. ಹಾಗಾದರೆ ಅಷ್ಟರವರೆಗೆ ಮಾಡಿರತಕ್ಕಂತಹ ಯಜ್ಞಗಳೆಲ್ಲ ಯಾರಿಗೆ ಕೊಡಬೇಕೋ ಗೊತ್ತಿಲ್ಲದೆ ನಿಶ್ಚಯ ಜ್ಞಾನವಿಲ್ಲದೆ ಮಾಡಿದರು ಅಂತ ಹೇಳಬೇಕಾದಂತಹ ಪ್ರಸಂಗ ಆಗುತ್ತೆ. ಅದಕ್ಕೆ ಉತ್ತರ ಕೊಡುತ್ತಾರೆ. ಶ್ರೀನಿವಾಸ ಕಲ್ಯಾಣದಲ್ಲೂ ಅದೇ ಪ್ರಸಂಗ ಬರುತ್ತೆ. ಅಲ್ಲಿ ಶಬ್ದವನ್ನು ಚೆನ್ನಾಗಿ ಹೇಳುತ್ತಾರೆ. ಮುನಯ ಸಂಶಯಾರ್ಥಂ ಸಮಾಪನ್ನ ಅಂತ ಹೇಳುತ್ತಾರೆ. ಅಲ್ಲಿ ಸಂಶಯಂ ಅಂತ ಹೇಳಲ್ಲ, ಅಲ್ಲಿ ಅವರಿಗೆ ಸಂಶಯ ಬಂತು ಅಂತ ಹೇಳಲ್ಲ. ಸಂಶಯಾರ್ಥಂ ಸಮಾಪನ್ನ ಅಂದ್ರೆ ಸಂಶಯವೇ ಅರ್ಥ ಅಂದ್ರೆ ಪ್ರಯೋಜನ. ಜನಕ್ಕೆ ಬರತಕ್ಕಂಥ ಸಂಶಯ ಅದರ ಪರಿಹಾರವೇ ಪ್ರಯೋಜನವಾಗಿಟ್ಟುಕೊಂಡು ಅವರು ಭೃಗು ಮಹರ್ಷಿಗಳಲ್ಲಿ ಆ ಪ್ರಶ್ನೆಯನ್ನಿಟ್ಟರು. ಅಂದ್ರೆ ಅವರಿಗೆಲ್ಲ ಗೊತ್ತು, ಮೊದಲೇ ಯಜ್ಞಗಳು ಮಾಡಿದವರೇ, ಶ್ರೀಹರಿಯೇ ಸರ್ವೋತ್ತಮ ಅಂತ ತಿಳಿದೆ, ಭಗವಂತನಿಗೆ ಎಲ್ಲವನ್ನ ಅರ್ಪಣೆ ಮಾಡಿದವರೇ ಅವರು. ಆದರೆ ನಾರದರು ಒಂದು ಪ್ರಶ್ನೆ ಮಾಡಿದಾಗ, ನೀವೇ ಎಲ್ಲ ನಿಶ್ಚಯ ಜ್ಞಾನ ಪಡ್ಕೊಂಡು ಮಾಡಿದರೆ ಮಿಕ್ಕ ಜನರ ಗತಿ ಏನು, ಅವರಿಗೆ ಬರುವ ಸಂಶಯದ ಗತಿ ಏನು, ನಿಮಗೆ ಜವಾಬ್ದಾರಿ ಉಂಟಲ್ಲ ಅಂತ ಹೇಳಿದಾಗ, ತಮ್ಮ ಜವಾಬ್ದಾರಿಯನ್ನ ಜನಕ್ಕೆ ಬರತಕ್ಕಂಥ ಸಂಶಯದ ಪರಿಹಾರ ಹೇಗೆ, ನಮ್ಮ ಶ್ರೀಪಾದಂಗಳವರು ಆರಾಧನಾ ಕಾಲದಲ್ಲಿ ವಿಷಯ ಏನು ಕೊಡಬೇಕು ಅಂದ್ರೆ ಕೃಷ್ಣನ ಮೇಲೆ ಬರತಕ್ಕಂಥ ಆಕ್ಷೇಪಗಳಿಗೆ ಸಮಾಧಾನ ಮತ್ತು ರಾಮನ ಮೇಲೆ ಬರತಕ್ಕಂಥ ಆಕ್ಷೇಪಗಳಿಗೆ ಸಮಾಧಾನ ಅಂತ ಪಂಡಿತರನ್ನ ಕರೆಸಿ ಸುಂದರವಾದಂತಹ ಪ್ರಸಂಗ ಕೊಟ್ರು. ನಮಗನಿಸಬಹುದು, ನಮಗೇನ್ರಿ, ನಮಗೆ ಸಂಶಯವೇ ಬರಲ್ಲ, ಯಾಕೆ ಸಬ್ಜೆಕ್ಟ್ ಇಟ್ರು ಅಂದ್ರೆ ಅನೇಕ ಜನರ ತಲೆಯಲ್ಲಿ ಕೊರೆಯುತ್ತಾ ಇರುತ್ತೆ. ಈ ಸಂಶಯ ಹೇಗಿರುತ್ತೆ ಅಂದ್ರೆ ಬಹಳ ಜನಕ್ಕೆ ಅದೊಂದು ಸಂಶಯವಾಗೇ ಕಾಣಲ್ಲ, ಒಳಗೆ ಕೊರೀತಾ ಇರುತ್ತೆ, ಹೇಳಿಕೊಳ್ಳಿಕ್ಕೆ ಬಾಯಿಯೂ ಬರ್ತಾ ಇರಲ್ಲ. ಇನ್ನೊಬ್ಬರ ಸಂಶಯವನ್ನ ವ್ಯಕ್ತ ಮಾಡಿದಾಗ ಹಾ ಹಾ ಅಂತ ಅವರು ಸಂತೋಷ ಪಡುತ್ತಾರೆ. ಇಂಥ ಜನ ಎಷ್ಟೋ ಜನ ಇರ್ತಾರೆ, ಸಜ್ಜನರೇ ಇರ್ತಾರೆ. ರಾಮನ ಮೇಲೆ ದೂರು ಕೊಡುವಂತ ಏ ಯಾವ್ದಾವುದೋ ರಾಮಾಯಣ ಓದಿ ರಾಮನ ಮೇಲೆ ಕಂಪ್ಲೇಂಟ್ ಮಾಡುವಂತವರ ಗುಂಪಿರಲಿ, ರಾಮಾಯಣವನ್ನೇ ರಾಮ ವಾಲ್ಮೀಕಿ ರಾಮಾಯಣವನ್ನೇ ಆಚಾರ ಬರದ ರಾಮಾಯಣವನ್ನೇ ಓದಿದರೂ ಕೂಡ ಒಳಗೆ ಸಂಶಯ ಬಂದು ಹೌದಾ ಇಲ್ಲ ಅಂತ ಕೊರಿಯುವಂತವರು ತುಂಬಾ ಜನ ಸಾತ್ವಿಕರೇ ಇರ್ತಾರೆ. ಅಂತ ಸಾತ್ವಿಕರ ದೃಷ್ಟಿಯಿಂದ ವಿಶೇಷವಾಗಿ ಆ ಸಂಶಯಗಳನ್ನ ತೆಗೆಯಬೇಕು ಅಂತ ಅಪರೂಪದ ವಿಷಯಗಳನ್ನ ಶ್ರೀಪಾದಂಗಳವರು ಇಟ್ಟು ಎಲ್ಲರ ಸಂಶಯ ಪರಿಹಾರ ಆಗಬೇಕು. ಸಂಶಯ ಇದ್ರೆ ಸಾಧನೆ ಆಗಲ್ಲ. ಬೆಳಿಗ್ಗೆದ್ದು ಪೂಜಾ ಮಾಡುವುದೇ ಅವರನ್ನ, ಪೂಜಾ ಮಾಡುವ ಕಾಲಕ್ಕೆ ಇವನು ಒಳ್ಳೆಯವನು ಹೌದೋ ಅಲ್ವೋ ಹೌದೋ ಅಲ್ವೋ ಅಂತ ಪೂಜಾ ಮಾಡಿದರೆ ಆ ಪೂಜೆಗೆ ಸಾರ್ಥಕತೆ ಇರಲ್ಲ. ಅಂತ ಒಳ್ಳೆ ವಿಚಾರವನ್ನು ತಗೊಂಡು ಶ್ರೀಪಾದಂಗಳವರು ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಆ ಜ್ಞಾನಿಗಳಾದಂತಹ ಋಷಿಗಳಿಗೆ ಎಂದೂ ಕೂಡ ಭಗವಂತನ ವಿಷಯದಲ್ಲಿ ಸಂಶಯ ಇಲ್ಲ. ಅವರು ಯಾವುದಕ್ಕೆ ಸಂಶಯಂ ಸಮಾಪನ್ನ ಅಂತ ಹೇಳಿಲ್ಲ, ಸಂಶಯಾರ್ಥಂ ಸಮಾಪನ್ನ ಅಂದ್ರು. ಅಂದ್ರೆ ಜನಕ್ಕೆ ಬರತಕ್ಕಂತಹ ಸಂಶಯವನ್ನೇ ಪ್ರಧಾನವನ್ನಾಗಿಟ್ಟುಕೊಂಡು ಜನಕ್ಕೆ ಬರತಕ್ಕಂತಹ ಸಂಶಯವನ್ನು ಪರಿಹಾರ ಮಾಡುವ ತಾಕತ್ತು ಯಾರಿಗಿದೆ? ಭೃಗು ಮಹರ್ಷಿಗಳಿಗೆ. ಯಾಕೆ ಭೃಗು ಮಹರ್ಷಿಗಳನ್ನೇ ವಿಶೇಷವಾಗಿ ಆರಿಸಿದ್ದು ಅಂದರೆ, ಭಗವಂತನೇ ಹೇಳುತ್ತಾನೆ ಋಷಿಗಳಲ್ಲಿ ಭೃಗು ನಾನು, ಅಲ್ಲಿ ನನ್ನ ವಿಭೂತಿ ರೂಪವಿದೆ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಭೃಗು ಮಹರ್ಷಿಗಳನ್ನ ಪ್ರಾರ್ಥನೆ ಮಾಡಿದಾಗ ಅವರು ಹೊರಡುತ್ತಾ ಇದ್ದಾರೆ. ಹೊರಟದ್ದೇ ಮೊದಲು ಸತ್ಯಲೋಕಕ್ಕೆ ನೋಡಿ, ಹೊರಟಂತಹ ಭೃಗು ಮಹರ್ಷಿಗಳಿಗೂ ನಿಶ್ಚಯ ಜ್ಞಾನವಿದೆ ಹರಿಯೇ ಸರ್ವೋತ್ತಮ ಅಂತ. ಬ್ರಹ್ಮದೇವರಿಗೂ ಹೇಳಬೇಕಾಗಿಲ್ಲ, ಅವರಿಗೂ ಹರಿಯೇ ಸರ್ವೋತ್ತಮ ಜ್ಞಾನ ಇದ್ದೇ ಇದೆಯಲ್ವಾ. ಮತ್ತೆ ಇವರು ಆಡಿದ್ದೇನು ನಾಟಕ, ಎಲ್ಲರಿಗೂ ತೋರುವಂತೆ ಇವರು ಪರೀಕ್ಷೆಗೆ ಬಂದಂತೆ ನೋಡಿದ್ದು, ಅವರ ತಕ್ಕಂತೆ ಪ್ರವರ್ತನೆ ಮಾಡಿದ್ದು ಶಾಪಗಳೆಂಬುದು ನಾಟಕ ಆಯಿತು. ಅಲ್ಲಿ ಬ್ರಹ್ಮದೇವರು ಇರುವಾಗ ನಮಸ್ಕಾರ ಮಾಡಿದರೆ ಏನು ಮಾಡಲಿಲ್ಲ, ನೋವಾಚ ಏನು ಮಾತಾಡಲಿಲ್ಲ. ಅದಕ್ಕೆ ಇವರಿಗೆ ಲೋಕದಲ್ಲಿ ಪೂಜ್ಯತೆ ಇಲ್ಲದಿರಲಿ, ಇವರಿಗೆ ಚೂರು ಅಜ್ಞಾನವಿದೆ ಅಂತ ಶಬ್ದ ಪ್ರಯೋಗ ಬರುತ್ತೆ. ಇಲ್ಲ, ಬ್ರಹ್ಮದೇವರಿಗೆ ಅಜ್ಞಾನ ಎಂದೂ ಇಲ್ಲ. ಇಲ್ಲಿ ಜಗತ್ತಿನಲ್ಲಿ ಹರಿಯ ಸರ್ವೋತ್ತಮತ್ವವನ್ನು ತೋರುವಾಗ ತಾವು ಆ ರೀತಿ ನಾಟಕವನ್ನು ಆಡುತ್ತಾ ಇದ್ದಾರೆ. ಮತ್ತು ಶಾಪ ಯಾಕೆ ಅಂದರೆ, ಸಂಸಾರದಲ್ಲಿರುವಂತಹ ಜನರಿಗೆ ವಾಯುದೇವರ ಉಪಾಸನೆ ವಿಹಿತ, ಬ್ರಹ್ಮದೇವರದ್ದಲ್ಲ. ಈ ಸಂಸಾರದಿಂದ ಬಿಡುಗಡೆ ಆದ ಮೇಲೆ, ವಿಶೇಷವಾಗಿ ಅಪರೋಕ್ಷ ಜ್ಞಾನಾದಿಗಳು ಚೆನ್ನಾಗಿ ಆದ ಮೇಲೆ, ಅವರು ಚರಮಜನ್ಮ ಪಡೆದು ಬ್ರಹ್ಮದೇವರ ಸನ್ನಿಧಾನಕ್ಕೆ ಹೋದ ಮೇಲೆ ಅಲ್ಲಿ ಬ್ರಹ್ಮದೇವರ ಚಿಂತನಾದಿಗಳು ಉಪಾಸನಾದಿಗಳು ಇದೆ ಅಷ್ಟೇ ಹೊರತು, ಸಂಸಾರಾವಸ್ಥೆಯಲ್ಲಿ ವಾಯುದೇವರ ಉಪಾಸನೆಯೇ ವಿಹಿತವಾದ್ದು ಅಂತ ಬ್ರಹ್ಮದ ದೇವರ ಪೂಜಾ ನಿಷೇಧ ಆ ಶಾಪದ ಮೂಲಕ ಮಾಡಿಸಿದ್ರಷ್ಟೇ ಹೊರತು, ಭೃಗು ಮಹರ್ಷಿಗಳು ಕೊಟ್ಟಂತಹ ಶಾಪವನ್ನ ಬ್ರಹ್ಮದೇವರು ತಗೊಳ್ಳೇಬೇಕು ಅಂತ ನಿಯಮ ಇಲ್ಲ. ಅಲ್ಲೂ ವಿಶೇಷವನ್ನು ತೋರುತ್ತಾರೆ, ಅಲ್ಲಿ ಕೊಟ್ಟದ್ದು ಭೃಗು ಮಹರ್ಷಿಗಳಲ್ಲ, ಭಗವಂತ ಆ ರೀತಿ ಕೊಡಿಸ್ತಾ ಇದ್ದಾನೆ. ಭಗವಂತ ಏನು ಕೊಡಿಸಿದರೂ ಒಳ್ಳೆಯದೇ ಎಂಬ ಆ ವಿಶೇಷವಾದ ಚಿಂತನೆಯನ್ನು ತೋರಿಕೊಡುತ್ತಾ ಇದ್ದಾರೆ. ತದನಂತರ ರುದ್ರದೇವರ ಹತ್ರ ಬರುತ್ತಾರೆ, ರುದ್ರದೇವರಿಗೂ ಶಾಪ ಕೊಡ್ತಾ ಇದ್ದಾರೆ. ರುದ್ರದೇವರಂತೂ ಶೂರಪಾಣಿಯಾಗಿ ಕೊಲ್ಲಲಿಕ್ಕೆ ಹೊರಟರಂತೆ. ಅದಕ್ಕೆ ಹೇಳುತ್ತಾರೆ, ರುದ್ರದೇವರು ಇವರನ್ನು ಕೊಲ್ಲಲಿಕ್ಕೆ ಶೂರಪಾಣಿಯಾಗಿ ಹೊರಟವರು ಇವರೊಳಗೆ ನಿಂತು ಮನೋಭಿಮಾನಿಗಳಾಗಿ ಅವರಿಗೆ ವಿಶೇಷವಾದ ಹರಿಯ ಭಕ್ತಿ ಜ್ಞಾನ ದೃಢತೆಯನ್ನು ಕೊಟ್ಟವರೇ ರುದ್ರದೇವರು. ಮೇಲ್ನೋಟಕ್ಕೆ ನಾಟಕ ಆಡ್ತಾ ಇದ್ದಾರೆ, ಶಾಪವನ್ನ ಕೊಡಿಸಿಕೊಳ್ತಾ ಇದ್ದಾರೆ. ನಿಮಗೆ ಪೂಜೆಯೇ ಇಲ್ಲದಿರಲಿ, ರೂಪಕ್ಕೆ ಪೂಜೆಯೇ ಇಲ್ಲದಿರಲಿ, ಹಾಗೆ ಲಿಂಗ ಪೂಜೆ ಆಗಲಿ ಅಂತ ಅವರು ಶಾಪವನ್ನ ತಗೊಳ್ತಾ ಇದ್ದಾರೆ. ಇವೆಲ್ಲ ನಾಟಕ ಆಗ್ತಾ ಇದೆ. ಕೊನೆಗೆ ಶ್ರೀಹರಿಯ ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ, ಶ್ರೀಹರಿಯನ್ನೇ ಪಾದದಿಂದ ತಾಡನ ಮಾಡುತ್ತಾ ಇದ್ದಾರೆ. ಇಲ್ಲಿ ನೋಡಬೇಕಾಗಿದ್ದೇನು ಅಂದ್ರೆ, ಭೃಗು ಮಹರ್ಷಿಗಳಿಗೆ ಸಿಟ್ಟು ಜಾಸ್ತಿ, ಅಲ್ಲಿಗೆ ಬಂದ್ರು, ಬಂದ ಮೇಲೆ ದೇವರು ಮಲ್ಕೊಂಡಿದ್ರು, ಮಲ್ಕೊಂಡ ದೇವರ ನೋಡಿ ಇನ್ನಷ್ಟು ಸಿಟ್ಟಾಯಿತು, ತನ್ನ ಗೌರವ ಕೊಡಲಿಲ್ಲ ಅಂತ ಎದೆಗೆ ಕಾಲಿಂದ ಹೊಡೆದರು ಅಂತ. ಅಲ್ಲಿ ನೋಡಬೇಕಾಗಿದ್ದಿಷ್ಟೇ, ಭಗವಂತನ ಸನ್ನಿಧಾನಕ್ಕೆ ಹೋಗಿರತಕ್ಕಂಥ ಭೃಗು ಮಹರ್ಷಿಗಳಿಗೆ ಮೊದಲೇ ಶ್ರೀಹರಿ ಸರ್ವೋತ್ತಮ ಅಂತ ಎಚ್ಚರ ಇದೆ. ಅಷ್ಟೇ ಅಲ್ಲ, ಅಪರೋಕ್ಷ ಜ್ಞಾನಿಗಳು ಹೌದು, ಭಗವಂತನ ನೋಡುತ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಭಗವಂತನ ನೋಡಿ ತಾವು ಪಾದಪ್ರಹಾರ ಮಾಡುವಂತಹ ಸಂದರ್ಭ ಏನು ಬಂತು? ಅವಾಗ ಹೇಳುತ್ತಾರೆ, ಅವರ ಪ್ರಾರಬ್ಧ ಕರ್ಮಾನುಸಾರ ಪಾದಪ್ರಹಾರ ನಡೆಯುತ್ತಾ ಇದೆ, ಆ ಪಾದಪ್ರಹಾರವನ್ನ ಶ್ರೀಹರಿ ಶರಣಾಗತರಾಗಿ ಸಮರ್ಪಣೆ ಮಾಡುತ್ತಾ ಇದ್ದಾರೆ. ಅದಕ್ಕೆ ಬಂದ ಭಗವಂತ ಅವರ ಪಾದವನ್ನ ತೊಳೆದ ನಂತರ ಎಲ್ಲ ವೈಕುಂಠದಲ್ಲಿ ಪ್ರೋಕ್ಷಣೆ ಮಾಡಿದ ನಂತರ ಅವರು ಕಳಕೆ ಬರ್ತಾ ಇದ್ದಾರೆ, ಬಂದು ಹೇಳುತ್ತಾ ಇದ್ದಾರೆ, ಶ್ರೀಹರಿಯೇ ಸರ್ವೋತ್ತಮ, ಬ್ರಹ್ಮಾದಿ ದೇವತೆಗಳೆಲ್ಲ ಕಿಂಕರರು ಅಂತ ತೋರಿಕೊಡುತ್ತಾ ಇದ್ದಾರೆ. ಇಲ್ಲಿ ನಾವು ಭೃಗು ಮಹರ್ಷಿಗಳಿಗೆ ಏನು ಗೊತ್ತಿಲ್ಲ, ಹಾಗೆ ಹೋದ್ರು, ಸಿಟ್ಟಿತ್ತು, ನಂತರ ದೇವರನ್ನ ಹೊಡೆದ್ರು, ಹೊಡೆದಾಗ ಅವರ ಕಾಲಿಗೆ ಇನ್ನೊಂದು ಕಣ್ಣಿತ್ತು, ಆ ಕಣ್ಣನ್ನ ಕಾಲು ತೊಳೆಯುವಾಗ ದೇವರು ಒತ್ತು ಬಿಟ್ರು. ಈ ಕಥೆಗಳು ಹೇಗೆ ಬರುತ್ತೋ ಗೊತ್ತಿಲ್ಲ, ಎಲ್ಲಾ ಹುಟ್ಟಿಕೊಂಡು ಬರ್ತಾ ಇವೆ. ಈ ಅಸಂಬದ್ಧ ಕಥೆಗಳು ನಾವು ಕೇಳಬಾರದು. ಪುರಾಣ ಕೇಳಿ ನಾವು ಉದ್ಧಾರ ಆಗದಿದ್ರೂ ಅಡ್ಡಿ ಇಲ್ಲ, ಹಾಳಾಗದಿದ್ರೆ ಸಾಕು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನ ಇಲ್ಲಿ ಸ್ಥಾಪನೆ ಮಾಡುತ್ತಾ ಇದ್ದಾರೆ. ಭಾಗವತದಲ್ಲಿ ಎಲ್ಲಿ ನೋಡಿದರೂ ಕೂಡ ಹರಿ ದೊಡ್ಡವ ದೊಡ್ಡವ ದೊಡ್ಡವ. ಯಾಕೆ ಶ್ರೀಹರಿಯನ್ನ ಸರ್ವೋತ್ತಮ ಅಂತ ಯಾಕೆ ತಿಳಿಯಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಳುತ್ತಾರೆ, ದೇವರನ್ನ ಸರ್ವೋತ್ತಮ ಅಂತ ತಿಳಿಯದೆ ಎಲ್ಲರಲ್ಲೂ ಒಬ್ಬ ಅಂತ ತಿಳಿದರೆ ಮಹಾ ಅನರ್ಥ ಆದೀತು. ಆದ ಕಾರಣ ಶ್ರೀಹರಿಯ ಸರ್ವೋತ್ತಮತ್ವ, ನಾವು ಯಾರನ್ನ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಅವ ಎಲ್ಲರಿಗಿಂತ ಶ್ರೇಷ್ಠನಾದವ ಎಂಬುದನ್ನ ನಮ್ಮ ತಲೆಯಲ್ಲಿ ತುಂಬಲಿಕ್ಕೆ ಭಾಗವತ ವಿಶೇಷವಾಗಿರತಕ್ಕಂಥ ಅನೇಕ ಕಥಾನಕಗಳ ಮೂಲಕ ತಿಳಿಸಿಕೊಡ್ತಾ ಇದೆ. ತದನಂತರ ಮತ್ತು ಪ್ರಶ್ನೆ ಬರ್ತಾ ಇದೆ, ದೇವ ಗುಣಗಳಿಗೆ ದೂರ, ನಿರ್ಗುಣ ನಿರ್ಗುಣ ಅಂತ ಭಗವಂತನನ್ನು ಕರೀತಾರೆ. ಅಂತ ಭಗವಂತ ನಿರ್ಗುಣನಾದಾಗ, ಗುಣಗಳಿಗೆ ಅಂಟದೆ ದೂರ ಇರುವಾಗ, ಗುಣಮಯವಾಗಿರತಕ್ಕಂತಹ ವೇದಗಳು ಆ ದೇವರನ್ನ ಹೇಗೆ ಹೇಳಲಿಕ್ಕೆ ಸಾಧ್ಯ, ದೇವರನ್ನ ತಿಳಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ ಅನೇಕ ಪ್ರಶ್ನೆಗಳು ಬರ್ತಾ ಇವೆ. ಅದಕ್ಕೆ ಉತ್ತರವಾಗಿ ಶ್ರುತಿಗೀತ ಅಂತ ಬರ್ತಾ ಇವೆ. ಹೆಚ್ಚಿಗೆ ಸಮಯ ಇಲ್ಲ, ಚೂರನ್ನು ಮಾತ್ರ ಮುಟ್ಟಿ ಹೋಗೋಣ. ಅಲ್ಲಿ ಹೇಳುತ್ತಾರೆ, ಶ್ರುತಿಗಳು ಅಂದ್ರೆ ಯಾರೋ ಅಲ್ಲ, ಶ್ರುತಿ ಅಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀದೇವಿಯೇ ಪ್ರಳಯ ಕಾಲದಲ್ಲಿ ಭಗವಂತನನ್ನ ಶ್ರೀ ಭೂ ರೂಪದಿಂದ ಸೇವಾ ಮಾಡುತ್ತಾ ಇರುವಂತಹ ಲಕ್ಷ್ಮೀದೇವಿ ದುರ್ಗಾ ರೂಪದಿಂದ ಅಲ್ಲಿ ಹೇಳುತ್ತಾರೆ. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಬಹಳ ಸುಂದರವಾದ ಪ್ರಸಂಗ ಬರುತ್ತಿದೆ. ಎಲ್ಲ ಕೂಡ ಲಕ್ಷ್ಮೀದೇವಿ ಮೂರು ರೂಪಗಳಿಂದ ಮಾತ್ರ ಅಲ್ಲ, ದೇವರ ಆಸನ ಆಭರಣ ಏನೇನು ರೂಪದಿಂದಿದ್ದಾಳೆ, ಎಲ್ಲಾ ರೂಪಗಳಿಂದಲೂ ಏಕಕಾಲದಲ್ಲಿ ಭಗವಂತನ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾಳಂತೆ. ಭಗವಂತನ ಸ್ತೋತ್ರ ಮಾಡುತ್ತಾರೆ, ಜಯ ಜಯ ಸ್ವಾಮಿ ಜಹಿ ಅಜಾಮ್. ಎಲ್ಲ ಜೀವರಾಶಿಗಳ ಸುತ್ತೂ ಪ್ರಕೃತಿಗಳಿವೆ, ಅಂದ್ರೆ ಎರಡು ಪೊರೆಗಳು ಕೂತಿವೆ. ಏನದು ಅಂದ್ರೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ. ಜೀವಾಚ್ಛಾದಿಕ ಅಂತ ಹೇಳಿದರೆ ಜೀವನ ಕುರಿತಾದ ತಿಳುವಳಿಕೆ ಜೀವನಿಗೆ ಬಾರದಂತೆ ಮಾಡುವುದೇ ಜೀವಾಚ್ಛಾದಿಕ. ಆದರೆ ಪರಮಾಚ್ಛಾದಿಕ ಯಾವುದು ಅಂದ್ರೆ ಪರಮಾತ್ಮನ ಕುರಿತಾಗಿ, ಒಳಗೇ ಇರುವ ಪರಮಾತ್ಮನ ಕುರಿತು ತಿಳಿಯದಂತೆ ಮಾಡುವುದು ಪರಮಾಚ್ಛಾದಿಕ ಅಂತ ಹೇಳುತ್ತಾರೆ. ಆ ಎರಡಕ್ಕೂ ಅಭಿಮಾನಿಗಳಾದ ಇಬ್ಬರು ದುಷ್ಟ ಸ್ತ್ರೀಯರಿದ್ದಾರೆ. ಅವರನ್ನ ಜಹಿ ಅಂತ ತುಂಬಾ ಸುಂದರವಾಗಿ ದುರ್ಗಾದೇವಿ ಪ್ರಾರ್ಥನೆ ಮಾಡುತ್ತಾಳೆ. ಹಾಗೆಯೇ ನಮ್ಮ ಸಾಧನೆಯ ಗುರಿಯಲ್ಲಿ ಅಂತ ಈ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಸಾಧನೆಯ ಗುರಿ ಅಂದ್ರೆ ಏನೋ ಪುಣ್ಯ ಸಂಪಾದನೆ ಮಾಡುವುದು ಅದು ಇದು ಅಲ್ಲ. ನಮ್ಮ ಸುತ್ತೂ ಇರತಕ್ಕಂಥ ನಮಗೆ ಬಂಧಕವಾದ ಲಿಂಗ ದೇಹವೇ ಗುರಿಯಾಗಿದೆ. ಲಿಂಗ ದೇಹವನ್ನ ಅದಕ್ಕೆ ಸೃಷ್ಟಿ ಸ್ಥಿತಿ ಸಂಹಾರ ಅಂದರೆ ಅರಣ್ಯಕಾಚಾರ್ಯರು ಇನ್ನೊಂದು ರೀತಿಯಲ್ಲಿ ಉತ್ತರ ಕೊಡುತ್ತಾರೆ. ಸೃಷ್ಟಿ ಎಂದರೆ ಲಿಂಗ ದೇಹದ ಅಂಟನ್ನು ಕೊಡುವುದೇ ಸೃಷ್ಟಿ. ಆ ಲಿಂಗ ದೇಹವನ್ನ ನಮ್ಮಿಂದ ಸಾಧನೆ ಮಾಡಿಸಿ ಲಿಂಗ ದೇಹವನ್ನ ಬಡಕಲು ಮಾಡುವುದೇ ಸ್ಥಿತಿ. ಆ ಲಿಂಗ ದೇಹದಿಂದ ಬಿಡಿಸಿ ನಮ್ಮನ್ನ ತನ್ನ ಹತ್ತಿರ ಕರುಕೊಂಡು ಹೋಗುವುದೇ ಸಂಹಾರ ಅಂತ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಈ ಲಿಂಗ ದೇಹದಿಂದಾಗಿ ಅವು ಉತ್ತರವನ್ನು ಕೊಡುತ್ತಾರೆ. ಆ ರೀತಿಯಲ್ಲಿ ಆ ಲಿಂಗ ದೇಹದ ಒಳಗಿರತಕ್ಕಂಥ ಆ ಸೂಕ್ಷ್ಮವಾಗಿರತಕ್ಕಂಥ ಬಂಧಕವಾದ ಎಲ್ಲ ತತ್ವಗಳಲ್ಲಿ ನಿಂತಿರುವ ಭಗವದ್ ರೂಪವನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಸ್ವಾಮಿ ಈ ಪೊರೆಯನ್ನು ಕಳಿಯಪ್ಪ. ಈ ಎರಡು ಪೊರೆಗಳು ಕೂತಿವೆ, ಯಾವುದು ಜೀವಾಚ್ಛಾದಿಕ ಪರಮಾಚ್ಛಾದಿಕ, ಎರಡನ್ನು ತೆಗೆಯಪ್ಪ ಅಂತ ಭಗವಂತನ ವಿಶೇಷವಾಗಿ ಪ್ರಾರ್ಥನೆ ಆ ಶ್ರುತಿಗೀತೆಯಲ್ಲಿ ಬರ್ತಾ ಇದೆ. ಅಂದರೆ ಇಲ್ಲಿ ಉತ್ತರ ಕೊಟ್ಟದ್ದೇನು ಅಂತ ಹೇಳಿದರೆ, ಭಗವಂತ ನಿರ್ಗುಣ ಹೌದು, ಆದರೆ ಭಗವಂತ ಪೂರ್ಣವಾಗಿ ಯಾರಿಗೂ ಎಟಕಲ್ಲ, ವೇದಕ್ಕೂ ಎಟಕಲ್ಲ, ಸಾಕಲ್ಯವಾಗಿ ಎಟಕಲ್ಲ, ಪೂರ್ಣವಾಗಿ ಎಟಕಲ್ಲ. ಆದ್ದರಿಂದ ಚೂರು ಮಾತ್ರ ಅವರವರ ಯೋಗ್ಯತೆಗೆ ತಕ್ಕಂತೆ ವೇದಕ್ಕಾಗಲಿ ಯಾರಿಗೇ ಆಗಲಿ ತಾನು ಸಿಗತಾನೆ ಎಂಬುದನ್ನ ಇಲ್ಲಿ ತೋರಿಕೊಡುತ್ತಾ ಇದ್ದಾರೆ. ಅದ್ವೈತಿಗಳು ಅದನ್ನೇ ಅವರು ಹೇಳಲಿಕ್ಕೆ ಹೊರಡುತ್ತಾರೆ. ಏನದು, ವೇದಗಳೆಲ್ಲ ಗುಣಮಯ, ಇವನು ಗುಣರಹಿತ ನಿರ್ಗುಣನಾದವನನ್ನ ವೇದಗಳು ಹೇಳಲಿಕ್ಕೆ ಆಗಲ್ಲ. ಆದ್ದರಿಂದ ಈ ಭಗವಂತ ಬ್ರಹ್ಮ ಅಂದ್ರೆ ಯಾರು ಅನಿರ್ವಾಚ್ಯ ಅಂತ ಹೇಳಿ ಭಗವಂತನನ್ನ ವೇದಗಳು ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನೇ ಅವರು ಹೇಳಿ ಹೊರಡುತ್ತಾರೆ. ಅದನ್ನ ಪೂರ್ಣವಾಗಿ ಖಂಡನೆ ಮಾಡುತ್ತಾ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ವಿಶೇಷವಾಗಿರತಕ್ಕಂತಹ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಹೇಗೆ ನಮ್ಮ ರಾಮವಿಠಲಾಚಾರ್ಯರು ಪ್ರವಚನ ಮಾಡುವ ಕಾಲಕ್ಕೆ ಒಂದು ವಿಷಯ ಹೇಳಿದ್ರು. ಮಧ್ವನಾಮ ಪ್ರವಚನ ಮಾಡುತ್ತಾ ನನಗೆ ಕೊಟ್ಟ ಒಂದು ಗಂಟೆಯಲ್ಲಿ ನಾನು ಇಡೀ ಮಧ್ವನಾಮವನ್ನು ಹೇಳುತ್ತಾ ಇಲ್ಲ, ಅದರ ಚೂರು ಪರಿಚಯವನ್ನು ಮಾಡಿಸಲಿಕ್ಕೆ ಮಾತ್ರ ಇಲ್ಲಿ ಬಂದದ್ದು. ಆ ರುಚಿ ಹುಟ್ಟಿದ ಮೇಲೆ ನೀವೇ ಮತ್ತು ಅದರ ಅಧ್ಯಯನ ಮಾಡ್ತೀರಾ, ಅದರ ಹಿಂದೆ ಓಡುತ್ತೀರಾ ಅಂತ ಹೇಳಿದ್ರು. ಹಾಗೆ ಇಡೀ ಭಾಗವತದ ದಶಮಸ್ಕಂಧ ಈ ಮೂರು ದಿವಸ ಪ್ರವಚನದಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಅಪಾರ ವಿಷಯಗಳು ಕೂತಿವೆ. ಯಾವುದು ಹೇಳಬೇಕೋ ಯಾವುದು ಬಿಡಬೇಕೋ ಅರ್ಥವೇ ಆಗದೇ ಇರುವಂತಹ ಪ್ರಮೇಯಗಳ ಪುಂಜ ದಶಮಸ್ಕಂಧ ಭಾಗವತ. ಇಡೀ ಭಾಗವತವೇ ಆಗಿದೆ. ಆದ್ದರಿಂದ ನಾವು ಕೇಳುವ ಕಥಾಭಾಗ ಮಾತ್ರ ಅಲ್ಲದೆ ಒಳಗೆ ಪ್ರಮೇಯಗಳು ಕೂತಿವೆ. ಆ ಪ್ರಮೇಯಗಳು ಮನ ಮುಟ್ಟಿದರೆ ಎಷ್ಟು ಸುಖ ಆಗುತ್ತೋ, ಜನಕ್ಕೆ ಅನುಭವ ಆಗಲಿ ಎಂಬ ಏಕೈಕ ದೃಷ್ಟಿಯಿಂದ ಶ್ರೀಪಾದಂಗಳವರು ಮೂರು ದಿವಸಗಳ ಕಾಲ ಒಂದೇ ಸ್ಕಂಧ ದಿನಕ್ಕೆ ನಾಲ್ಕು ತಾಸಿನ ಪ್ರಕಾರ ಅವರು ಕೊಟ್ಟದ್ದು ಯಾಕೆ ಅಂತ ಹೇಳಿದರೆ ಅದರಲ್ಲಿ ಪ್ರಮೇಯ ಭಾಗ ಬರಲಿ, ಆದಷ್ಟು ಕಥಾಭಾಗನೂ ಬಿಟ್ಟು ಬಿಡದೆ ಪ್ರಮೇಯ ಭಾಗವೂ ಬರಲಿ, ಆ ಪ್ರಮೇಯ ಭಾಗದಲ್ಲಿ ಕೃಷ್ಣನ ಬಗ್ಗೆ ಬರತಕ್ಕಂಥ ಅನೇಕ ಆಕ್ಷೇಪಗಳಿಗೆ ಉತ್ತರ ಬರಲಿ, ಭಗವಂತನ ಕೃಷ್ಣನ ಆ ಮೂರ್ತಿ ಎಲ್ಲರಲ್ಲಿ ನಿಲ್ಲಲಿ ಅಂತ ಶ್ರೀಪಾದಂಗಳವರ ಉದ್ದೇಶ. ಸರಿ, ತದನಂತರ ಮತ್ತು ಬರ್ತಾ ಇದೆ, ತಮ್ಮ ಪ್ರತಿಜ್ಞೆಯನ್ನ ಪೂರ್ಣ ಮಾಡಿಕೊಂಡಿದ್ದಾರೆ ಪಾಂಡವರೆಲ್ಲರೂ ಕೂಡ. ಅರಣ್ಯವಾಸ ಆಯಿತು, ಅಜ್ಞಾತವಾಸ ಆಯಿತು, ಕೃಷ್ಣ ತಾನು ಬರ್ತಾ ಇದ್ದಾನೆ. ವಿಶೇಷವಾಗಿ ಅವರ ಪಕ್ಷದಲ್ಲಿ ನಿಂತು ದುರ್ಯೋಧನ ಧೃತರಾಷ್ಟ್ರ ಹತ್ರ ಬಂದು ಅವರಿಗೆ ರಾಜ್ಯವನ್ನ ಕೊಡಬೇಕು ಅಂತ ತಾನೇ ಬರ್ತಾ ಇದ್ದಾನೆ. ದೂತ, ವಿಶೇಷವಾಗಿ ದೂತನಾಗಿ ಬರ್ತಾ ಇದ್ದಾನೆ. ದೂತನಾಗಿ ಬಂದಿರತಕ್ಕಂತಹ ಸ್ವಾಮಿ ಅವರಿಂದ ರಾಜ್ಯವನ್ನ ಕೊಡಬೇಕು ಅಂತ ಹೇಳಿದಾಗ ದುರ್ಯೋಧನ ಒಪ್ಪಲಿಲ್ಲ, ಸೂಜಿ ಮುನೆಯಷ್ಟು ಜಾಗವನ್ನು ಕೊಡಲ್ಲ ಅಂತ ಹೇಳಿದ. ಧೃತರಾಷ್ಟ್ರನು ಸುಮ್ಮನಿದ್ದ. ಅದಕ್ಕೆ ಮೇಲ್ನೋಟಕ್ಕೆ ಕಾಣುತ್ತೆ ಕೃಷ್ಣ ಕೇಳಿದ ಅವರಿಬ್ಬರು ಒಪ್ಪಿಲ್ಲ ಅಂತ, ಆದರೆ ಇವನೇ ಅವರಲ್ಲಿ ನಿಂತು ಪ್ರೇರಕನಾಗಿ ಅವರಿಂದ ಒಪ್ಪಿಸಿಲ್ಲ. ಅದನ್ನೇ ಹೇಳುತ್ತಾರೆ, ಅವರವರ ಕರ್ಮಾನುಸಾರ ಒಳಗೆ ಭಗವಂತ ನಿಂತು ಮಾಡುವ ಪ್ರೇರಣೆಯನ್ನ ನೋಡಬೇಕಾಗುತ್ತೆ. ಇಲ್ಲದಿದ್ದರೆ ನಾವು ಭಾಗವತಾದಿ ಗ್ರಂಥಗಳನ್ನ ಅಧ್ಯಯನ ಮಾಡೋದೇ ನಿರರ್ಥಕ ಅಂತಾಗಿ ಬಿಡುತ್ತೆ. ಭಾಗವತ ಎಷ್ಟು ಹೊತ್ತು ಕೂಡ ಒಳಗಿರುವ ಭಗವಂತನ ಕಡೆ ದೃಷ್ಟಿಯನ್ನು ಕೊಡಿ ಅಂತ ಹೇಳ್ತಾ ಬರುತ್ತೆ. ಆ ರೀತಿಯಲ್ಲಿ ಭಗವಂತ ಅವರಲ್ಲಿ ನಿಂತು ಯುದ್ಧಕ್ಕೆ ಪ್ರೇರಣೆ ಮಾಡಿಸಿದ. ವಿಶೇಷವಾಗಿ ಭಾರತ ಯುದ್ಧವನ್ನ ಕೃಷ್ಣ ನಡೆಸಿದ ಅಂತ ಸಂಕ್ಷೇಪವಾಗಿ ಭಾಗವತದಲ್ಲಿ ಯುದ್ಧದ ಕುರಿತು ಉಲ್ಲೇಖ ಬರ್ತಾ ಇದೆ. ನಂತರ ಯುದ್ಧದ ಕೊನೆಯ ಹಂತ, ಬಲರಾಮನಿಂದ ಭೀಮ ಯುದ್ಧವನ್ನು ಮಾಡುತ್ತಾ ಇದ್ದಾನೆ. ಅಂತಹ ಕಾಲಕ್ಕೆ ದುರ್ಯೋಧನ ಭೀಮಸೇನ ಯುದ್ಧ ನಡೀತಾ ಇದೆ. ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬಲರಾಮದೇವರು ಬರ್ತಾ ಇದ್ದಾರೆ ಸರಿಯಾದ ಹೊತ್ತಿಗೆ. ಹಾಗೆ ಹೇಳ್ತಾ ಇದ್ದಾರೆ, ದುರ್ಯೋಧನನ್ನ ಭೀಮಸೇನ ಗದೆಯಿಂದ ಬಡೆದು ತೊಡೆಗಳನ್ನು ಮುರಿದ ಅಂತ ಬರುತ್ತೆ. ಅಂದ್ರೆ ತೊಡೆಗಳನ್ನ ಹೊಡೆದನ ಭೀಮಸೇನ ಧರ್ಮಕ್ಕೆ ವಿರುದ್ಧವಾಗಿ ಎಂದಾಗ ಕೃಷ್ಣ ಬಲರಾಮನಿಗೆ ಹೇಳುತ್ತಾನೆ, ಇದು ಧರ್ಮ ವಿರುದ್ಧವಾಗಿ ಮಾಡಿದ್ದಲ್ಲ, ಆ ಬೆನ್ನು ತೊಡೆಗಳ ಮಧ್ಯೆ ಪ್ರಾಂತ, ಆ ಪ್ರಾಂತಕ್ಕೆ ಹೊಡೆದದ್ದು, ಅದು ಧರ್ಮಬದ್ಧವಾಗಿಯೇ ಭೀಮಸೇನ ಹೊಡೆದದ್ದು ಅಂತ ಹೇಳಿದರೂ ಕೂಡ ಬಲರಾಮ ತುಂಬಾ ಸಿಟ್ಟಿನಿಂದ ಇದು ಅಧರ್ಮ ಯುದ್ಧ ನಾನು ಇರಲ್ಲ ಅಂತ ಹೇಳಿ ಸಿಟ್ಟಿನಿಂದ ಹೊರಟು ಹೋಗ್ತಾ ಇದ್ದಾರೆ. ನಂತರ ದುರ್ಯೋಧನ ಸಂಹಾರ ಆದ ಮೇಲೆ ಕೃಷ್ಣ ಪಾಂಡವರನ್ನ ರಾಜ್ಯದಲ್ಲಿ ಸಂಸ್ಥಾಪನ ಮಾಡಿ ದ್ವಾರಕೆಗೆ ಬರ್ತಾ ಇದ್ದಾನೆ. ದ್ವಾರಕೆಗೆ ಬಂದಂತಹ ಕೃಷ್ಣನ ಹತ್ತಿರ ಹುಡುಗ ಆಗಿದ್ದಾಗ ತನ್ನ ಜೊತೆಗೆ ಆಡಿದ ಕುಚೇಲ ಬರ್ತಾ ಇದ್ದಾನೆ. ಕುಚೇಲ ಆ ಶಬ್ದವೇ ತಿಳಿಸಿಕೊಡುತ್ತೆ, ಚೇಲ ಅಂದ್ರೆ ವಸ್ತ್ರ, ಕುಚೇಲ ಕುಚ್ಛಿತವಾದ ಚೇಲ ಅಂದರೆ ತುಂಬಾ ಹರಕ ಬಟ್ಟೆಯನ್ನು ಉಟ್ಟಿದ್ದಾನೆ, ತುಂಬಾ ಬಡವ ಆದರೆ ತುಂಬಾ ಧನವಂತ ಅಂದ್ರು. ಯಾಕೆ ಅಂದರೆ ಭಗವಂತನ ಚಿಂತನೆ, ಭಗವಂತನ ಜ್ಞಾನ, ಭಗವಂತನ ಶರಣಾಗತಿ ಆ ವಿಷಯದಲ್ಲಿ ತುಂಬಾ ಧನವಂತ. ಹೊರಗಿನ ದುಡ್ಡು ಮಾತ್ರ ಇಲ್ಲ, ಭಗವಂತ ದುಡ್ಡು ಕೊಡದೇ ಇದ್ದದ್ದಕ್ಕೆ ದುಃಖವಿಲ್ಲ, ಸಂತೋಷವಾಗಿದ್ದ. ಆದರೆ ಹೆಂಡತಿ ಕೇಳುತ್ತಾಳೆ, ಚೂರು ನಿಮ್ಮ ಸ್ನೇಹಿತನೇ ಇದ್ದಾನಲ್ಲ ಕೃಷ್ಣ, ಆತನನ್ನ ಕೇಳಿ ದುಡ್ಡನ್ನು ಹಿಡ್ಕೊಂಡು ಬನ್ನಿ, ಸಂಸಾರಕ್ಕಾಗುತ್ತಲ್ಲ ಅಂತ. ಅಲ್ಲಿ ಕುಚೇಲನಿಗೆ ತೋರಿದ್ದು ಕೃಷ್ಣನ ನೋಡುವ ಸಂದರ್ಭವಂತಲ್ಲ ಅಂತ ಸಂತೋಷಪಟ್ಟ. ಗೊತ್ತಿದ್ದವರ ಮನೆಗೆ ಹೋಗಿ ಚೂರು ಅವರ ಕೆಲಸ ಮಾಡಿ ಅಲ್ಲಿರುವಂತಹ ಅವಲಕ್ಕಿ, ಒಂದು ಮುಷ್ಟಿ ಅವಲಕ್ಕಿಯನ್ನ ತಂದು ಇವರ ಬಟ್ಟೆಯಲ್ಲಿ ಕಟ್ಟಿ ಕಳಿಸ್ತಾ ಇದ್ದಾಳೆ. ಆ ಕಟ್ಟಲಿಕ್ಕೆ ತುಂಬಾ ತೊಂದರೆ ಆಯ್ತಂತ ಆಕೆಗೆ. ಆ ಬಟ್ಟೆಯಲ್ಲಿ ಎಲ್ಲಿ ನೋಡಿದ್ರು ತೂತೆ, ಎಲ್ಲಿ ನೋಡಿದ್ರು ಆ ಅವಲಕ್ಕೆ ಚೆಲ್ಲಿ ಹೋಗ್ತಾ ಇದೆ. ಆ ತೂತುಗಳಿಗೆಲ್ಲ ಗಂಟು ಹಾಕಿ ನಂತರ ಒಂದು ಗಂಟು ಹಾಕಿದ್ರೆ ಆ ಗುಷ್ಟಿ ಅವಲಕ್ಕೆ ನಿಂತಿತು ಅಂತ ಹೇಳ್ತಾರೆ. ಹೌದು, ಜೀವನು ಕೂಡ ಕುಚೇಲನೆ. ಜೀವನ ವಸ್ತ್ರ ಯಾವುದು? ಶರೀರ. ಇದರ ತುಂಬಾ ತೂತುಗಳೇ. ನವದ್ವಾರ ಎಲ್ಲ ತೂತೆ. ಹೌದು, ಆ ತೂತುಗಳಿಂದ ಆ ಜೀವಿ ಏನು ಸಂಪಾದನೆ ಮಾಡುತ್ತಾನೆ, ಭಗವಂತನಿಗೆ ಕೊಡಬೇಕು ಅಂತ ಮುಷ್ಟಿ ಅವಲಕ್ಕಿ ಅದನ್ನು ಕಟ್ಟಲಿಕ್ಕೆ ನೋಡಿದರೆ, ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂದಾಗ ಆ ಎಲ್ಲಾ ತೂತುಗಳಿಂದ ಸೋರಿ ಹೋಗ್ತಾ ಇರುತ್ತೆ. ಅಂತ ಕಾಲಕ್ಕೆ ವಿಶೇಷವಾಗಿ ಆ ನವದ್ವಾರಗಳನ್ನ, ವಿಶೇಷವಾಗಿ ಇಂದ್ರಿಯಗಳೇ ಪ್ರಧಾನವಾಗಿ ಈ ನವದ್ವಾರಗಳಿಂದ ಮನ ಮಾತ್ರ ಹೋಗ್ತಾ ಇರುತ್ತೆ. ಪ್ರಧಾನವಾಗಿ ಹೋಗುವಂತ ತೂತು ಯಾವುದು ಅಂದ್ರೆ 11 ಇಂದ್ರಿಯಗಳು. ಆ 11 ಇಂದ್ರಿಯಗಳಿಂದ ಮಾಡಿದ ಸಾಧನೆಯೆಲ್ಲ ಸೋರಿ ಹೋಗ್ತಾ ಇರುತ್ತೆ. ಯಾಕೆ? ಇಂದ್ರಿಯಗಳೆಲ್ಲ ಬಹಿರ್ಮುಖ ಆಗಿ ಮಾಡಿದ ಸಾಧನೆ ಪುಣ್ಯವನ್ನೆಲ್ಲ ಧ್ವಂಸ ಮಾಡ್ತಾ ಇರುವಾಗ ಆ ಇಂದ್ರಿಯಗಳನ್ನೆಲ್ಲ, ಆ ತೂತುಗಳನ್ನ ಕಟ್ಟಿ 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 ಹೊರಗೆ ಹೋಗದಂತೆ, ಆ ಮುಷ್ಟಿ ಅವಲಕ್ಕಿ ಸಾಧನೆ ಹೊರಗೆ ಹೋಗದಂತೆ ಆ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡುವುದೇ ಆ ಕುಚೇಲನ ವಸ್ತ್ರವನ್ನ ಕಟ್ಟೋದು. ಆ ಕುಚೇಲನ ವಸ್ತ್ರವನ್ನ ಕಟ್ಟಿ ಆ ಮುಷ್ಟಿ ಸಾಧನೆಯನ್ನ ಅಲ್ಲಿಟ್ಟು ಕೃಷ್ಣನಿಗೆ ಕಳಿಸಿದಾಗ ಕೃಷ್ಣ ಸ್ವೀಕಾರ ಮಾಡಿ ಅನುಗ್ರಹ ಜೀವನಿಗೆ ಮಾಡೋದೇ ಕುಚೇಲ ಉಪಾಖ್ಯಾನ. ಅಲ್ಲಿ ಉಪಾಖ್ಯಾನ ನಡೆದಿದೆ, ಇಲ್ಲಿ ನಡೆಯಬೇಕಾಗಿದೆ, ಇಷ್ಟೇ ವ್ಯತ್ಯಾಸ. ಆ ರೀತಿಯಲ್ಲಿ ಕುಚೇಲ ಅಲ್ಲಿಗೆ ಹೊರಟಿದ್ದಾನೆ, ಕೃಷ್ಣನ ಹತ್ರ ಬಂದಿದ್ದಾನೆ, ದ್ವಾರಪಾಲಕರಿಗೆ ಹೇಳಿ ಕಳಿಸ್ತಾ ಇದ್ದಾನೆ. ಕುಚೇಲ ಬಂದ ಅಂತ ತಿಳಿಸಿ ಅಂದಾಗ ಒಳಗಿಂದ ಪಾಲಕಿ ಬರ್ತಾ ಇದೆ. ಕುಚೇಲನನ್ನ ವಿಶೇಷವಾಗಿ ಸಾಗರದಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ತಿಳಿಸಿಕೊಡ್ತಾರೆ. ಭಗವಂತ ಬಹಳ ದೊಡ್ಡವ, ಚತುರ್ದಶ ಭುವನಾಧಿಪತಿ. ಅವನ ಹತ್ರ ಕುಚೇಲ ಹೋದಾಗ ಕೃಷ್ಣ ಆದರ ಮಾಡ್ತಾನ ಇಲ್ಲ ಅಂತ ನೋಡಿದ. ಅಥವಾ ಜೀವ ಕುಚೇಲ ದೇವನನ್ನ ಪ್ರಾರ್ಥನೆ ಮಾಡಿದರೆ ದೇವ ಅನುಗ್ರಹ ಮಾಡುತ್ತಾನ ಇಲ್ಲ ಅಂತ ಸಂಶಯ ಜೀವನಿಗೆ ಬಂದರೆ ಕುಚೇಲ ಪಾಖ್ಯಾನದ ಮೂಲಕ ಕೃಷ್ಣ ತಿಳಿಸಿಕೊಟ್ಟ, ನನಗೆ ಬೇರೆ ಕಡಿಮೆ ಹೆಚ್ಚು ಯಾರೂ ಇಲ್ಲ, ಯಾರಲ್ಲಿ ನನ್ನ ಬಗ್ಗೆ ಭಕ್ತಿ ಇದೆ ಅವರಿಗೆ ವಿಶೇಷವಾಗಿರತಕ್ಕಂತಹ ಸನ್ಮಾನ ಮಾಡುತ್ತೇನೆ ಅಂತ ಕುಚೇಲನಿಗೆ ವಿಶೇಷ ಸತ್ಕಾರ ಮಾಡುವುದರ ಮೂಲಕ ತಿಳಿಸಿಕೊಟ್ಟ. ಕುಚೇರನ ಪಾದ ತೊಳೆದ, ಕುಚೇರನಿಗೆ ತುಂಬಾ ಮುಜುಗರಾಯಿತಂತೆ. ಕೃಷ್ಣ ತನ್ನ ಪಾದ ತೊಳೆಯುತ್ತಾ ಇದ್ದಾನೆ, ಇಡೀ ಕೋಶ ಎಲ್ಲ ಕಡೆ ಪ್ರೋಕ್ಷಣೆ ಮಾಡುತ್ತಾ ಇದ್ದಾನೆ, ವಿಶೇಷವಾಗಿ ಭೋಜನಾದಿಗಳನ್ನು ಮಾಡಿಸಿದ, ಚಾಮರ ಹಾಕ್ತಾ ಇದ್ದಾನೆ. ಎಲ್ಲ ಅಷ್ಟಮಹಿಷಿಯರು ಎಲ್ಲರೂ ನೋಡುತ್ತಾ ಇದ್ದಾರೆ, ಕೃಷ್ಣನ ಪೂಜೆ ಎಲ್ಲರೂ ಮಾಡುತ್ತಾರೆ, ಕೃಷ್ಣನೇ ಪೂಜಾ ಮಾಡುವ ವ್ಯಕ್ತಿ ಒಬ್ಬ ಸಿಕ್ಕನಲ್ಲ ಅಂತ ಎಲ್ಲರೂ ನೋಡುತ್ತಾ ಇದ್ದಾರೆ, ಸಂತೋಷವಾಗಿ ನೋಡುತ್ತಾ ಇದ್ದಾರೆ. ಕೊನೆಗೆ ಕೃಷ್ಣ ತಾನೇ ಆ ಕುಚೇಲ ಸಂಕೋಚ ಪಡ್ತಾ ಇದ್ದ. ಅಂಥ ಸಂಪತ್ತು, ಅದರ ಮುಂದೆ ಈ ಮುಷ್ಟಿ ಅವಲಕ್ಕಿ ಹೇಗೊಳ್ಳಿ? ಅವಾಗ ಭಗವಂತ ತಾನೇ ನಮ್ಮ ಅತ್ತಿಗೆ ಕಳಿಸಿದ್ದು ಕೊಡಲ್ಲವ ಅಂತ ಆ ಗಂಟನ್ನ ತಾನೇ ತಗೊಂಡ, ಆ ಅವಲಕ್ಕಿಯನ್ನ ತಾನೇ ಸ್ವೀಕಾರ ಮಾಡಿದ. ಮಾಡಿ ಯಾರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಇಷ್ಟು ಮಾಡಿ ತನ್ನ ಹಿಂದಿನ ಎಲ್ಲಾ ನೆನಪನ್ನು ಅಂದ್ರೆ ಗುರುಕುಲ ವಾಸದಲ್ಲಿ ತಮಗೆ ಬಂದ ಏನೇನು ವಿಶೇಷವಾದ ಘಟನೆಗಳಿತ್ತು ಎಲ್ಲಾ ನೆನೆಸಿಕೊಂಡ್ರು, ಚೆನ್ನಾಗಿ ಆಯಿತು, ಮಾರನೇ ದಿನ ಕಳಿಸಿಕೊಟ್ಟಾಯಿತು ಕುಚೇಲನನ್ನ. ಕುಚೇಲ ಏನು ಕೇಳಲಿಲ್ಲ, ಕೇಳಬೇಕು ಎಂಬುದನ್ನು ಮರೆತೇ ಹೋಗಿದ್ದ. ಯಾಕೆ ಅಂದ್ರೆ ದೇವರನ್ನ ನೋಡಿದ ಏಕಾಂತ ಭಕ್ತರಿಗೆ ಏನು ಕೇಳಬೇಕಂತ ಮನಸ್ಸೇ ಬರಲ್ಲ, ದೇವರೇ ಸಾಕು ಅಂದಿರ್ತಾರೆ. ಹೊರಟು ಬಿಟ್ಟ. ಕೃಷ್ಣನು ಕೇಳಲಿಲ್ಲ ಏನು ಬೇಕು ಅಂತ ಕೇಳಲಿಲ್ಲ. ಯಾಕೆ? ಏನು ಬೇಕು ಅಂತ ಕೇಳಿ ಭಕ್ತರನ್ನ ಹಾಳು ಮಾಡುವ ದೇವನಲ್ಲ, ಅದಕ್ಕೆ ದೇವರು ಕೇಳಲಿಲ್ಲ. ಮಧ್ಯೆ ಹಾದಿಗೆ ಬಂದಾಗ ಕುಚೇರನಿಗೆ ನೆನಪಾಯಿತು, ಅಯ್ಯೋ ಹೆಂಡತಿ ಕೇಳಿದ್ದಲ್ಲ. ಎಲ್ಲಿ ಸಂತೋಷ ಪಟ್ಟನಂತೆ, ಹೆಂಡತಿ ಕೇಳಿದ್ದಕ್ಕಾಗಿ ದೇವರ ದರ್ಶನ ಆಯಿತು, ಆದರೆ ದೇವರನ್ನ ಕೇಳುವ ಬುದ್ಧಿ ಬರಲಿಲ್ಲಲ್ಲ, ದೇವ ಎಷ್ಟು ಕರುಣಾವಂತ ನನ್ನ ಮೇಲೆ ಅನುಗ್ರಹ ಮಾಡಿದ ಅಂದುಕೊಂಡ. ಬಂದ, ಬಂದು ನೋಡುತ್ತಾನೆ ದೊಡ್ಡ ಮಹಲೇ ನಿಂತಿದೆ, ಸಂಪತ್ತೆಲ್ಲ ಕೂತಿದೆ. ಅದನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾನೆ, ಹೆಂಡತಿಯನ್ನೇ ಗುರುತು ಹಿಡಿಲಿಕ್ಕಾಗಿಲ್ಲ. ದಾಸರು ತುಂಬಾ ಸುಂದರವಾಗಿ ವರ್ಣನೆ ಮಾಡುತ್ತಾರೆ, ಹೆಂಡತಿ ಒಂದು ನಮಸ್ಕಾರ ಮಾಡಿದ್ರೆ ಯಾರಮ್ಮ ನೀನು ಅಂದ್ರೆ ಅಷ್ಟು ಆಭರಣ ತುಂಬಾ ಇದೆ, ಹೆಂಡತಿಗೆ ಒಂದು ಆಭರಣ ಇದ್ದಿಲ್ಲ. ಅಂತಹದ್ದು ನೋಡಿ ಕೃಷ್ಣ ಸಂಪತ್ತು ಕೊಟ್ಟ ಅಂತ ಸಂತೋಷ ಪಡಲಿಲ್ಲ ಅಂತಾರೆ. ಕುಚೇರನ ವ್ಯಕ್ತಿತ್ವ ಅಲ್ಲಿ ತೋರಿಕೊಡುತ್ತಾ ಇದ್ದಾರೆ. ರಾಘವೇಂದ್ರ ವಿಜಯದಲ್ಲಿ ಕೊನೆ ಘಟ್ಟದಲ್ಲಿ ಕುಚೇರನ ಅನುಗ್ರಹ ಮಾಡಿದ ಕೃಷ್ಣನ ಸ್ತೋತ್ರ ಮಾಡುತ್ತಾ, ಹೇ ಕೃಷ್ಣ, ನೀನು ಕುಚೇರನಿಗೆ ಅನುಗ್ರಹ ಮಾಡುವುದೇನು ದೊಡ್ಡದಲ್ಲಯ್ಯ, ಯಾಕಂದ್ರೆ ಸಂಪತ್ತು ನಿನ್ನ ರಾಶಿ ಬಿದ್ದಿದೆ, ನೂರಾರು ಕೋಟಿ ಇರತಕ್ಕಂಥವನಿಗೆ 2 ರೂಪಾಯಿ ದಾನ ಮಾಡುವ ದೊಡ್ಡಸ್ತಿಗೇನು ಕೊಡಬಹುದಪ್ಪ, ಸುಲಭವಾಗಿ ಕೊಡಬಹುದು. ಆದರೆ ನಿನ್ನಿಂದ ಸಂಪತ್ತು ಪಡೆದ ಮೇಲೂ ಕೂಡ ಆ ಕುಚೇರನಾಗೆ ಉಳದ, ಆ ಸಂಪತ್ತನ್ನು ಸ್ವೀಕಾರ ಮಾಡಲಿಲ್ಲ, ಹರಕ ಬಟ್ಟೆಯನ್ನು ಇಟ್ಟುಕೊಂಡೇ ಇದ್ದ. ಯಾಕೆ ಅಂದ್ರೆ ದೇವ ಬೇಕು ನನಗೆ, ಸಂಪತ್ತು ಬಂದ್ರೆ ನನಗೆ ದೇವ ದೂರ ಆಗ್ತಾನೆ ಅಂತ. ಆ ಹೆಂಡತಿಗೆ ಸಂಪತ್ತು ಹೆಂಡತಿಗೆ ಇರಲಿ, ನನ್ನ ಸಂಪತ್ತು ಸ್ವಾಮಿ ನನಗಿರಲಿ ಅಂತ ಉಳದನಯ್ಯ, ಅದು ನಿನ್ನ ವಿಶೇಷವಾಗಿರತಕ್ಕಂತಹ ಭಕ್ತರ ಲಕ್ಷಣ ಅಂತ ವರ್ಣನೆ ಮಾಡುತ್ತಾರೆ. ಅಂತಹ ಕುಚೇರೋಪಾಖ್ಯಾನವನ್ನ ತಿಳಿಸಿಕೊಡ್ತಾರೆ. ನಮಗೂ ಹೇಳ್ತಾವರಿಲ್ಲಿ ಏನಂತ, ನಾವು ಭಗವಂತನನ್ನ ಏನು ಬೇಕಾದರೂ ಬೇಡಬಹುದು ಅಂತ ಕೆಲವರಿಗೆ ತಲೆಯಲ್ಲಿ ಕೂತಿರುತ್ತೆ. ದಾಸರಾಯರ ವಾಕ್ಯವನ್ನ ಅಪಾರ್ಥ ಮಾಡಿಕೊಳ್ತಾರೆ. ಬೇಡಿದರೆ ಕೊಡುತ್ತಿಪ್ಪ ನರರಿಗೆ, ಬೇಡದರೆ ಕೊಡುತ್ತಿಪ್ಪ ಸುರರಿಗೆ, ಬೇಡಿ ಬಳಲಿದರು ಒಮ್ಮೆ ಕೊಡದಿಹ ದೈತ್ಯರಿಗೆ ಅಂತ ಹೇಳುತ್ತಾರೆ ದಾಸರು. ಅಂತಹ ಕಾಲಕ್ಕೆ ನಾ ಬಹಳ ಜನಕ್ಕೆ ತೋರುತ್ತದು ಏನಂತ, ಸ್ವಾಮಿ ಮನುಷ್ಯರು ದೇವರನ್ನ ಎಲ್ಲ ಬೇಡಬೇಕು, ಅವರಿಗೆ ಅಧಿಕಾರವಿದೆ ಆದ್ದರಿಂದ ಎಲ್ಲ ಬೇಡಬಹುದು ಅಂತ. ದಾಸರಾಯರೇ ಹೇಳಿದ್ರಲ್ಲಿ ಎಲ್ಲ ಕೇಳಬಹುದಲ್ಲ, ಅದೇ ದಾಸರಾಯರು ಉತ್ತರ ಕೊಡುತ್ತಾರೆ. ದೇವರನ್ನ ಏನು ಕೇಳಬೇಕು ಅಂದಾಗ ಹೇಳುತ್ತಾರೆ, ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ ಭಕುತಿಯ ಬೇಡುಕೊಂಡಾಡು. ದೇವರನ್ನ 4 ಪುರುಷಾರ್ಥ ಕೇಳಬೇಡ ಅಂದ್ರು. ಯಾಕ್ರಿ ಕೇಳಬಾರದು ಅಂದ್ರೆ, ನಿಮ್ಮನೆಗೆ ಯಾರನ್ನೂ ಕರೆದಿದ್ದೀರಾ ಊಟಕ್ಕೆ, ಅವರಿಗೆ ಎಲೆ ಹಾಕಿ ಎಲ್ಲಾ ಬಡಿಸ್ತಾ ಇದ್ದೀರಾ, ಇನ್ನೇನು ಅನ್ನ ಹಾಕಬೇಕು, ತಟ್ಟೆಯಲ್ಲಿ ಇಟ್ಕೊಂಡು ಅನ್ನವನ್ನು ಬಡಿಸ್ತಾ ಇದ್ದೀರಾ. ಅಂಥ ಕಾಲಕ್ಕೆ ಕೂತವ ನಿಮ್ಮನ್ನು ನೋಡಿ ಮುಖ ಅಗಲ ಮಾಡಿಕೊಂಡು ಸ್ವಲ್ಪ ಅನ್ನ ಹಾಕ್ತೀರಾ ಅಂತ ಕೇಳಿದ್ರೆ ನೀವೇನಂತೀರಾ, ಹಾಕ್ತಾನೆ ಇದ್ದೀವಲ್ಲ ಮತ್ತೆ ಕೇಳೋದು ಅಂತ ಕೇಳ್ತೀರಲ್ವಾ. ಅದೇ ತರ ಸ್ವಾಮಿ ನಮ್ಮನ್ನ ಕರ್ಕೊಂಡು ಬಂದದ್ದೇ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ, ಸಾಧನೆ ಮಾಡಿಸಿ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಕಾಲ ಕಾಲಕ್ಕೆ ಯಾವ ಯಾವ ಜನ್ಮದಲ್ಲಿ ಎಷ್ಟೆಷ್ಟು ಸುಖ ಬರಬೇಕೋ ಫಿಕ್ಸ್ ಮಾಡಿದ್ದಾನೆ. ನಾವು ಹೆಚ್ಚು ಜಾಗಂಟೆ ಬಾರಿಸಿದ್ರು ಕೂಡ ಅಡ್ಡ ಬಿದ್ರೂ ಹೆಚ್ಚೇನು ಕೊಡಲ್ಲ, ದೇವರ ಮುಖ ನೋಡದಿದ್ರು ಕೂಡ ಕೊಡದೆ ಬಿಡಲ್ಲ, ತೊಣದೆ ಉಣಿಪ. ಅದಕ್ಕೆ ನಮ್ಮವ್ರು ಹೇಳ್ತಾ ಇರ್ತಾರಲ್ವ ಏನಂತ, ನಾವೆಲ್ಲ ತುಂಬಾ ಪೂಜೆ ಮಾಡ್ತೀವಿ ಏನು ಉಪಯೋಗವಿಲ್ಲ, ಪಕ್ಕದವರು ಏನು ಮಾಡಲ್ಲ, ಅವರು 4 ಮನೆ ಕಟ್ಟಿದ್ದಾರೆ, ನಾವು ಪೂಜೆ ಮಾಡಿದ್ರು ಕೂಡ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಅಂದ್ರೆ ದೇವರು ಪೂಜೆ ಮಾಡಿದ್ರೆ ಎಲ್ಲ ಕೊಡ್ತಾರೆ ಎಂಬ ತಪ್ಪು ಅಂತ ಹೇಳಿದ್ರು. ದೇವರ ಪೂಜೆ ಯಾಕೆ ಮಾಡಬೇಕು ಅಂತ ಹೇಳಿದರೆ ಬಂದ ಕಷ್ಟವನ್ನ ತಡೆಯೋ ತಾಕತ್ತು ಬೇಕು, ಅದನ್ನ ದೇವ ಕೊಡುತ್ತಾನೆ. ದೇವರನ್ನ ಕೇಳೋದೇನು, ಅವನ ಧ್ಯಾನ ಅವನ ಚಿಂತನೆ ಬೇಕು ಅಂತ ಕೇಳಬೇಕಷ್ಟೇ ಹೊರತು ಅವನಾಗಿ ಕೊಡುವಂತಹ ಸುಖ ಅವನು ಕೊಟ್ಟೆ ಕೊಡುತ್ತಾನೆ, ಮೋಕ್ಷವನ್ನು ಕೊಟ್ಟೆ ಕೊಡುತ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಧರ್ಮ ಅರ್ಥ ಕಾಮ ಮೋಕ್ಷ ಕೊಟ್ಟೆ ಕೊಡುತ್ತಾನೆ, ಮತ್ತೆ ಅದು ಕೇಳಿ ಬಾಯಿ ಹರ್ಕೊಳ್ತೀರಾ. ಅದಕ್ಕೆ ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೆ ಇನ್ನೇನು ಬೇಡಬೇಕು, ಭಕುತಿಯ ಬೇಡು ಕೊಂಡಾಡು. ಅದಕ್ಕೆ ಬಂದಿದೆ, ಬೇಡಿದರೆ ಕೊಡುತ್ತಿಪ್ಪ ಮನುಜರಿಗೆ. ಏನು ಭಕ್ತಿಯನ್ನ ದೇವತೆಗಳಿಗೆ ಬೇಡದಲೆ ಕೊಡುತ್ತಿಪ್ಪ ಸುರರಿಗೆ, ದೈತ್ಯರಿಗೆ ಭಕ್ತಿಯನ್ನ ಬೇಡಿ ಬಳಲಿದರು ಒಮ್ಮೆ ಕೊಡದಿಹ ಅಂತ ಭಕ್ತಿಯ ವಿಚಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವು ಭಗವಂತನನ್ನ ಕುಚೇಲರು ನಾವು ಹೌದು, ಆ ಭಗವಂತನನ್ನ ವಿಶೇಷವಾಗಿ ಈ ಸಾಧನೆಯಿಂದ ಮೆಚ್ಚಿಸಿದರೆ ಪೂರ್ಣಾನುಗ್ರಹ ಭಗವಂತ ಮಾಡುತ್ತಾನೆ ಎಂಬುದನ್ನ ಕುಚೇಲೋಪಾಖ್ಯಾನದಿಂದ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತದನಂತರ ಕೃಷ್ಣ ಯಮುನಾ ತಟಕ್ಕೆ ಬರ್ತಾ ಇದ್ದಾನೆ. ಯಮುನಾ ತಟದಲ್ಲಿ ಯಾಗವನ್ನ ಮಾಡಬೇಕಂತ ಸಂಕಲ್ಪ ಮಾಡುತ್ತಾ ಇದ್ದಾನೆ. ಎಲ್ಲರನ್ನ ಕರೆಕೊಂಡು ಯಾಗಕ್ಕೆ ಕೂತಿದ್ದಾನೆ. ಅವಾಗೆ ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದಾನೆ. ಬ್ರಾಹ್ಮಣ ಬಂದು ದರ್ಭೆಯನ್ನ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾನೆ. ಹೇ ಕೃಷ್ಣ, ನನ್ನ ಹೆಂಡತಿ ತುಂಬಾ ಸಲ ಹಡಿಲಿಕ್ಕೆ ಹೋದಾಗೆಲ್ಲ ಸೂತಿಕಾಗ್ರಹದಿಂದ ನನ್ನ ಮಕ್ಕಳನ್ನು ಯಾರೋ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಈಗ ನನ್ನ ಹೆಂಡತಿ ಹಡಿಲಿಕ್ಕೆ ಸಿದ್ಧವಾಗಿದ್ದಾಳೆ, ಆ ಮಗುವನ್ನು ರಕ್ಷಣೆ ಮಾಡುವಂತ ಕೃಷ್ಣನ ಶರಣಾಗತನಾಗಿ ಕೇಳಲಿಕ್ಕೆ ಬಂದಾಗ ಇನ್ನೇನು ಕೃಷ್ಣ ಯಾಗವನ್ನ ಬಿಟ್ಟು ಏಳಬೇಕು. ಅಂತಹ ಕಾಲಕ್ಕೆ ಅರ್ಜುನ ಹೇಳುತ್ತಾ ಇದ್ದಾನೆ, ನಾನು ಹೊರಡುತ್ತೇನೆ ಕೃಷ್ಣ, ನೀನ್ಯಾಕೆ ಅವಾಗ ಕೃಷ್ಣ ಕೇಳುತ್ತಾನೆ, ತ್ವಂ ಪಾಸಿ ನೀನ ರಕ್ಷಣೆ ಮಾಡ್ತೀಯ? ಸರಿ ಸರಿ, ಹರಿವಂಶದಲ್ಲಿ ತುಂಬಾ ಸುಂದರ ಬರುತ್ತೆ ಈ ಪ್ರಸಂಗ. ಹೌದಾ, ನೀನು ಹೋಗ್ತೀಯ? ಸರಿ ಹೋಗು. ಬಲರಾಮರನ್ನ ಕರ್ಕೊಂಡು ಹೋಗಬಾರದು, ಪ್ರದ್ಯುಮ್ನನ್ನ ಕರ್ಕೊಂಡು ಹೋಗಬಾರದು, ನೀನೊಬ್ಬನೇ ಹೋಗು, ರಕ್ಷಣೆ ಮಾಡುವನು. ಸರಿ ನಾನು ಹೋಗ್ತೇನೆ, ನಾನು ಗಾಂಡೀವಿ ಅಂತ ಹೇಳಿದ ಅರ್ಜುನ. ಹೊರಟು ಆ ಸೂತಿಕಾಗ್ರಹದ ಸುತ್ತು ಅಪರೂಪವಾಗಿರತಕ್ಕಂತಹ ಬಾಣದ ಪಂಜರವನ್ನು ನಿರ್ಮಾಣ ಮಾಡಿದ. ಒಳಗೆ ಯಾವ ವ್ಯಕ್ತಿಯೂ ಪ್ರವೇಶ ಮಾಡಬಾರದು ಹಾಗೆ ಮಾಡಿದ. ಆದರೆ ಮಗು ಅಪಹರಣ ಆಯಿತು. ಅವಾಗ ಬ್ರಾಹ್ಮಣ ಬೈತಾನೆ, ನೀನು ಗಾಂಡೀವಿ ಅಂತ ನಾನಾ ಮಾತುಗಳು ಹೇಳಿದೀಯ, ಏನು ಉಪಯೋಗವಿಲ್ಲ, ಎಲ್ಲಿ ಮಗ ಹೋದನಲ್ಲ ಅಂತ ಹೇಳಿದಾಗ ಅವಾಗ ಕೃಷ್ಣ ತನ್ನನ್ನು ತಾನು ವಿಶೇಷವಾಗಿ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಸಿದ್ಧ ಆಗ್ತಾನೆ, ಆತ್ಮಹತ್ಯೆಗೆ ತೊಡಗ್ತಾನೆ. ಅವಾಗ ಕೃಷ್ಣ ನಿವಾರಣೆ ಮಾಡಿ ಅರ್ಜುನನನ್ನ ಕರ್ಕೊಂಡು ಅಲ್ಲಿ ಅರ್ಜುನ ತಾನು ಅಷ್ಟು ಪಂಜರವನ್ನ ನಿರ್ಮಾಣ ಮಾಡಿ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಷ್ಟೇ ಅಲ್ಲ, ಆ ಮಗುವನ್ನ ಹೊತ್ತುಕೊಂಡು ಹೋದ ಮೇಲೆ ಅಷ್ಟ ದಿಕ್ಪಾಲಕರ ಮನೆಗಳಿಗೂ ಹೋಗ್ತಾನೆ. ಎಲ್ಲ ಕಡೆ ಹೋಗಿ ಅರ್ಜುನ ಮಗು ಇದೆಯಾ ಅಂತ ನೋಡುತ್ತಾನೆ, ಎಲ್ಲೂ ಮಗುವಿಲ್ಲ. ಅಂತಹ ಕಾಲಕ್ಕೆ ಕೈ ಚೆಲ್ಲಿ ಕೂತಾಗ ಕೃಷ್ಣ ಅರ್ಜುನನನ್ನು ಕರ್ಕೊಂಡು ತಾನು ಪಾತಾಳತಲಕ್ಕೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಆದರೆ ಸಂಕಷ್ಟ ನಾಮಕ ಭಗವಂತ ಇದ್ದಾನೋ, ಶೇಷದೇವರಿದ್ದಾರೋ, ಅಲ್ಲಿಗೆ ಹೋದಾಗ ಭಗವಂತನಿಗೆ ವಿಶೇಷ ಅರ್ಘಪಾದ್ಯಗಳಿಂದ ಪೂಜೆ ಆಗುತ್ತೆ. ಅದನಂತರ ಶೇಷದೇವರೇ ಹೇಳುತ್ತಾರೆ, ಸ್ವಾಮಿ ನಿನ್ನನ್ನು ನೋಡಬೇಕಂತಲೇನೆ ನಾನು ಆ ಮಕ್ಕಳನ್ನ ಇಲ್ಲಿಗೆ ಕರೆಸಿದೆ, ಮಕ್ಕಳನ್ನ ಕರ್ಕೊಂಡು ಹೋಗಬಹುದು ಅಂದಾಗ ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಕೃಷ್ಣ ವಿಶೇಷವಾಗಿ ಬಂದ, ಬ್ರಾಹ್ಮಣನಿಗೆ ಕೊಟ್ಟ ಅಂತ ಹೇಳುತ್ತಾರೆ. ಈ ಒಂದು ಕಥಾ ನೀವು ಒಂದು ವೇಳೆ ಕೊಚ್ಚಿ ಪ್ರದೇಶಕ್ಕೆ ಹೋದರೆ, ನಾವು ಹೋಗಿದ್ದು ನಮ್ಮ ಸ್ವಾಮಿಗಳ ಜೊತೆಗೆ ಹೋದಾಗ, ಅಡ್ವಾರ್ ಸ್ವಾಮಿ ಜೊತೆಗೆ ಹೋದಾಗ ಅಲ್ಲಿ ಒಂದು ದೇವಸ್ಥಾನ ನೋಡ್ಲಿಕ್ಕಾಯಿತು, ಕೃಷ್ಣನ ದೇವಸ್ಥಾನ. ನಮ್ಮ ಉಡುಪಿಯ ಅನಂತೇಶ್ವರ ಹೇಗಿದೆ ಅದೇ ತರ ಇರತಕ್ಕಂತಹ ದೇವಸ್ಥಾನ. ಒಳಗೆ ಮೂರ್ತಿ ಮಾತ್ರ ಪಂಚಲೋಹದ ಮೂರ್ತಿ, ಎತ್ತರವಾಗಿದೆ. ಆ ಇಡೀ ದೇವಾಲಯದ ಗೋಡೆಗೆ ಕೆತ್ತಿದ್ದಾರೆ. ಏನು ಕೃಷ್ಣ ಹೀಗೆ ಯಾಗ ಮಾಡುವುದು, ಆ ಬ್ರಾಹ್ಮಣ ಬಂದು ಪುತ್ರರನ್ನ ಬೇಡೋದು, ಕೃಷ್ಣ ತಂದು ಕೊಡೋದು, ಇದೆಲ್ಲ ಕೆತ್ತಿದ್ದಾರೆ. ಆ ಒಳಗಿರುವ ಕೃಷ್ಣನನ್ನ ಆ ಮಕ್ಕಳನ್ನ ತಂದುಕೊಟ್ಟು ರಕ್ಷಣೆ ಮಾಡಿದ ಮೇಲೆ ಆ ಕೃಷ್ಣನ ಮೂರ್ತಿಯನ್ನ ಅರ್ಜುನನೇ ಪ್ರತಿಷ್ಠಾ ಮಾಡಿದ್ದು ಅಂತ ಹೇಳುತ್ತಾರೆ. ಅಂತಹ ಅಪರೂಪದ ಒಂದು ದೇವಸ್ಥಾನ ಅಲ್ಲಿದೆ. ಆ ರೀತಿಯಲ್ಲಿ ಕೃಷ್ಣ ಅನುಗ್ರಹ ಮಾಡಿದ, ಯಜ್ಞವನ್ನ ಪೂರ್ಣ ಮಾಡುತ್ತಾ ಇದ್ದಾನೆ, ಅವಭೃತ ಸ್ನಾನವನ್ನ ಮಾಡುತ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ವಾರ್ತೆ ಬಂತು. ಏನಂತ ಅಂದರೆ ವಿದೂರಥ ದಂತವಕ್ರ ಇಬ್ಬರು ಕೂಡ ಧಾಳಿಗೆ ಬಂದಿದ್ದಾರೆ ಅಂತ ವಾರ್ತೆ ಬಂದರೆ, ಕೃಷ್ಣ ಯಜ್ಞವನ್ನ ಮುಗಿಸಿ ವೇಗದಿಂದ ಗರುಡಯಾನನಲ್ಲಿ ಹೊರಡ್ತಾ ಇದ್ದಾನೆ. ಅಲ್ಲಿಗೆ ಹೊರಟು ಶಿಶುಪಾಲ ದಂತವಕ್ರನನ್ನ ವಿದೂರಥನನ್ನ ಸಂಹಾರ ಮಾಡುತ್ತಾ ಇದ್ದಾನೆ ಅಂತ ತಿಳಿಸಿಕೊಟ್ಟ ಮೇಲೆ ಇನ್ನ ಕೃಷ್ಣನ ಕುರಿತು ತಿಳಿಸಿಕೊಡ್ತಾ ಬರ್ತಾರೆ. ಕೊನೆಯ ಘಟ್ಟ, ತನ್ನ ಎಲ್ಲಾ ಪತ್ನಿಯರಿಂದ ಕೂಡಿಕೊಂಡು ಜಲಕ್ರೀಡೆಯನ್ನ ಕೃಷ್ಣ ಆಡತಾ ಇದ್ದ ಅಂತ ಹೇಳುತ್ತಾ, ಯಾಕೆ ಇಲ್ಲಿಗೆ ಮುಗಿಸಿದ್ರು ಅಂದ್ರೆ ಹೇಳ್ತಾ ಇದ್ದಾರೆ, ಕೃಷ್ಣ ಜಲಕ್ರೀಡೆಯನ್ನ ಆಡೋದು ಅಂತ ಹೇಳಿದರೆ ಯಾರ ಜೊತೆಗೆ? ತನ್ನವರಾದ ಪತ್ನಿಯರ ಜೊತೆಗೆ, ದೇವತೆಗಳವರೆಲ್ಲ. ನಮ್ಮ ಶರೀರದಲ್ಲೂ ಕೂಡ ಭಗವಂತ ಈ ನಮ್ಮ ಮನಸ್ಸಿನಲ್ಲಿ ಜಲಕ್ರೀಡೆ ಆಡತಾ ಇದ್ದಾನೆ. ತತ್ವಾಭಿಮಾನಿಗಳಿಂದ ಕೂಡಿಕೊಂಡು ಅಂಥ ಭಗವಂತನ ಚಿಂತನೆ ಮಾಡಿದರೆ ಬೇಗ ನಮ್ಮನ್ನು ಉದ್ಧಾರ ಮಾಡುತ್ತಾನೆ. ಇದು ನಾನಲ್ಲ, ದಾಸರಾಯ ಹೇಳುತ್ತಾರೆ. ಈ ಭವವೆನಿಪ ಪ್ರವಾಹದಳು, ಕರ್ಮ ಪ್ರವಾಹದಳು, ಭಗವಂತ ತತ್ವಾಭಿಮಾನಿಗಳಿಂದ ಕೂಡಿಕೊಂಡು ಈ ಶರೀರವನ್ನೇ ನಾವೇನಾಗಿ ಮಾಡಿ ಹೊರಟಿದ್ದಾನೆ ಅಂತ ಯಾರು ಚಿಂತನೆ ಮಾಡುತ್ತಾರೋ, ಭವಾರ್ಥಿ ದಾಂಟಿಸಿ ಪರಮ ಸುಖವೀವ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಕೃಷ್ಣನ ಜಲಕ್ರೀಡಾದಿಗಳನ್ನು ವರ್ಣನೆ ಮಾಡಿ ಕೊನೆಗೆ ಎಲ್ಲಾ ಮುನಿಗಳು ದ್ವಾರಾವತಿಗೆ ಬರ್ತಾ ಇದ್ದಾರೆ, ಪಿಂಡಾರಕ ಕ್ಷೇತ್ರಕ್ಕೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಯದುವಂಶದ ವರ್ಣನವನ್ನ ಮಾಡುತ್ತಾ ಇದ್ದಾರೆ ಎಂಬಲ್ಲಿಗೆ ಈ ಹತ್ತನೆಯ ಸ್ಕಂಧ ಪೂರ್ಣಗೊಳ್ಳುತ್ತಾ ಇದೆ. ಹತ್ತನೆಯ ಸ್ಕಂಧದಲ್ಲಿ ಯದ್ಯಪಿ ಮೂರು ದಿವಸ ಶ್ರೀಪಾದಂಗಳವರು ನನಗೆ 4 ಗಂಟೆ ಪ್ರಕಾರ ದಿನಕ್ಕೆ ಸಮಯ ಕೊಟ್ಟರು ಕೂಡ ಹೆಚ್ಚಿಗೆ ನನಗೆ ಹೇಳಲಿಕ್ಕಾಗಲಿಲ್ಲ. ಆದಷ್ಟು ಪ್ರಯತ್ನ ಪಟ್ಟಿದ್ದೇನೆ. ತುಂಬಾ ವಿಸ್ತಾರವಾಗಿದೆ, ಪ್ರಮೇಯ ಭರಿತವಾಗಿದೆ. ಒಂದು ಹೇಳಲಿಕ್ಕೂ ತಾಕತ್ತಿಲ್ಲ, ಹೇಳುವ ಪ್ರಮೇಯವೂ ಜಾಸ್ತಿ ಇದೆ. ದೊಡ್ಡವರಾದ ಭಾಗವತವನ್ನ ಅರೆದು ಕೊಡದಂತಹ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಎರಡು ಮಾತನ್ನ ಅರ್ಪಣೆ ಮಾಡಬೇಕೆಂಬ ಆಸೆಯಿಂದ ಬಂದನಷ್ಟೇ. ಅಷ್ಟಲ್ಲದೆ ನಮ್ಮ ಮಹಾನುಭಾವರಾಗಿರತಕ್ಕಂಥ ವಿದ್ಯಾಮಾನ್ಯ ಶ್ರೀಪಾದಂಗಳವರ ತೀರ್ಥರ ಆರಾಧನಾ ಶ್ರೀಪಾದಂಗಳವರು ಚೆನ್ನಾಗಿ ಮಾಡುತ್ತಾ ಇದ್ದಾರೆ. ಆ ಆರಾಧನಾದಲ್ಲಿ ನನ್ನ ಒಂದು ಪ್ರವಚನ ಒಂದು ಸಮಿತ್ತಾಗಲಿ ಅಂತ ಒಂದು ಆಸೆಯಿಂದ ಬಂದೆ. ಗುರುಗಳ ಅಂತರ್ಯಾಮಿ ಕೃಷ್ಣನ ನಿರ್ಯಾಣದ ಕುರಿತು ಒಂದು ಮಾತು ಹೇಳಿ ಅಂತ ಶ್ರೀಪಾದಂಗಳವರ ಆಜ್ಞೆ ಆಗಿದೆ. ಸತ್ಯವಾದ ವಿಚಾರ, ಕೃಷ್ಣ ಎಲ್ಲ ಯಾದವರನ್ನ ಪ್ರವಾಸ ಕ್ಷೇತ್ರಕ್ಕೆ ಕಳಿಸ್ತಾ ಇದ್ದಾನೆ. ಯದ್ಯಪಿ ಎಲ್ಲ ಋಷಿಮುನಿಗಳು ಬಂದ್ರು, ಬಂದ ಮೇಲೆ ಅವರಿಂದ ಯದುಕುಲಕ್ಕೆ ಶಾಪ ಬಂತು, ನಿಮ್ಮ ಕುಲವನ್ನೇ ನಾಶನ ಮಾಡುವಂತ ಮುಸಲ ಹುಟ್ಟಲಿ ಅಂತ ಋಷಿಗಳು ಶಾಪ ಕೊಟ್ಟರು. ಅವರೆಲ್ಲ ಮುಸಲವನ್ನ ಒನಕೆಯನ್ನ ಅರದು ಅರದು ಸಮುದ್ರದಲ್ಲಿ ಹಾಕಿಬಿಟ್ರು. ಅದಕ್ಕಿರುವ ಕಬ್ಬಿಣವನ್ನು ಕೂಡ ಅರದು ತುಂಡಿದ್ರೆ ಅದನ್ನು ಬಿಸಾಡಿದ್ರು. ಬೇಕಾದ್ರೆ ನೀವು ಕೂಡ ಒಂದು ಮೂಟೆ ಹಿಟ್ಟೋ ಯಾವುದೋ ತಗೊಂಡು ಹೋಗಿ ಚೆಲ್ಲಿ ಸಮುದ್ರದಲ್ಲಿ ಹಾಕಿ, ಚೆಲ್ಲಾ ಪಿಲ್ಲಿಯಾಗಿ ದಿಕ್ಕಪಾಲಾಗುತ್ತೆ. ಅಂತಹದ್ದು ಇವರು ಅರದು ಹಾಕಿದಂತಹ ಪುಡಿ ಏಕತ್ರ ಒಂದೇ ತರ ಹೋಗಿ ಪ್ರವಾಸ ಕ್ಷೇತ್ರಕ್ಕೆ ಸೇರಬೇಕಾದರೆ ಅದು ಹೋಗಿ ಸೇರಿದ್ದಲ್ಲ, ನಮ್ಮ ಸ್ವಾಮಿ ಸೇರಿಸಿದ್ದಷ್ಟೇ. ಹೆಜ್ಜೆ ಹೆಜ್ಜೆಗೂ ಭಗವಂತನ ಅಪರೂಪದ ತಾಕತ್ತು ತೋರತಾ ಇದ್ದಾರೆ. ಅಲ್ಲಿ ಹೋಗಿ ಏರಕ ವಿಶೇಷವಾದ ದರ್ಭೆಗಳಾಗಿ ಬೆಳೀತಾ ಇವೆ. ಇತ್ತ ಭಗವಂತ ಎರಡು ಶಾಪಗಳನ್ನು ನೆಪ ಮಾಡಿದ, ತನ್ನ ವಂಶವನ್ನ ಕೊನೆಗೊಳಿಸಲಿಕ್ಕೆ. ಗಾಂಧಾರಿ ದೇವಿ ಶಾಪವೊಂದು ಮತ್ತು ಋಷಿಗಳ ಶಾಪವೊಂದು ನೆಪ ಮಾಡಿದ, ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನಂತ ಹೇಳಿದ ಹೇಳ್ತಾರೆ, ಹರಿವಂಶದಲ್ಲೂ ತುಂಬಾ ಸುಂದರವಾಗಿ ಬರುತ್ತೆ. ಎಲ್ಲರನ್ನು ಕರೆದ, ಉತ್ಪಾತಗಳು ಬರ್ತಾ ಇವೆ, ದ್ವಾರಾವತಿಯನ್ನ ಕೊಚ್ಚಿ ಹಾಕುತ್ತೆ ಸಮುದ್ರ, ಅದಕ್ಕೆ ನಾವು ಪ್ರವಾಸ ಕ್ಷೇತ್ರಕ್ಕೆ ಹೋಗೋಣ. ಚಂದ್ರನಿಗೆ ವಿಶೇಷವಾದ ವೃದ್ಧಿ ಬಂದ ಜಾಗ, ಚಂದ್ರ ಕಲೆಗಳೆಲ್ಲ ಕುಂದಿ ಹೋಗ್ತಾ ಇದ್ರೆ ತಪಸ್ಸು ಮಾಡಿ ಆ ಕಲೆಗಳನ್ನ ವಿಶೇಷವಾಗಿ ವೃದ್ಧಿ ಪಡ್ಕೊಂಡ ಜಾಗ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ತರ್ಪಣಗಳನ್ನ ಕೊಟ್ಟು ವಿಶೇಷವಾಗಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸೋಣ ಅಂತ ಹೇಳಿದರೆ ಎಲ್ಲರೂ ಹೊರಟಿದ್ದಾರೆ. ತಾನೇ ಕರ್ಕೊಂಡು ಹೊರಟ ಕೃಷ್ಣ. ಅಲ್ಲಿ ಎಲ್ಲ ಯಾದವರು ಸೇರಿದ್ದಾರೆ, ಸುಂದರವಾಗಿ ಹೇಳುತ್ತಾರೆ. ಎಲ್ಲರೂ ಕೂಡ ಸ್ನಾನಗಳನ್ನ ಮಾಡಿದ್ದಾರೆ, ಭಗವಂತನ ಅರ್ಚನೆ ಮಾಡಿದ್ದಾರೆ, ನಂತರ ತರ್ಪಣ ಕೊಟ್ಟಿದ್ದಾರೆ, ಬ್ರಾಹ್ಮಣರ ಪೂಜಾ ಮಾಡಿದ್ದಾರೆ, ಎಲ್ಲರಿಗೆ ಭೋಜನ ಮಾಡಿಸಿದ್ದಾರೆ, ತಡವಾಗಿ ನಮಸ್ಕಾರ ಮಾಡಿದ್ದಾರೆ, ದಾನಗಳು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಎಲ್ಲರೂ ಕೂಡ ಭೋಜನಕ್ಕೆ ಕೂತಿದ್ದಾರೆ. ಕೂಡುವಾಗ ಪಾನವನ್ನ ಮಾಡುತ್ತಾ ಇದ್ದಾರೆ. ಪಾನ ಮಾಡುವಾಗ ಕೃಷ್ಣನೇ ಆ ಪಾನವನ್ನ ಹಾಕ್ತಾ ಇದ್ದಾನೆ. ಹಾಕುವ ಕಾಲಕ್ಕೆ ಜಗಳ ಶುರುವಾಯಿತು. ಅದ ಶಬ್ದ ಪ್ರಯೋಗ ಮಾಡುತ್ತಾರೆ. ಮದೀಯಂ ಮೃಷ್ಟಮನ್ನಂ, ನನ್ನ ತಟ್ಟೆಯಲ್ಲಿ ನನ್ನ ಎಲೆಯಲ್ಲಿರುವ ಅನ್ನ ಚೆನ್ನಾಗಿದೆ, ನಿಂದು ಚೆನ್ನಾಗಿಲ್ಲ ಅಂತ ಶುರುವಾಯಿತು. ಇಷ್ಟೇ ಜಗಳ ಶುರುವಾಯಿತು. ಹೊಡೆದುಕೊಳ್ಳಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಕೃಷ್ಣ ಎರಡೂ ಕಡೆಯವರನ್ನ ಜಗಳ ಆಡುವವರನ್ನ ನಿಲ್ಲಿಸಲಿಕ್ಕೆ ಬಂದರೆ ಇಬ್ಬರ ತಲೆಯಲ್ಲಿ ಬರ್ತಾ ಇದೆ, ಕೃಷ್ಣ ಅವನ ಪಕ್ಷ, ಕೃಷ್ಣ ಇವನ ಪಕ್ಷ ಅಂತ. ಇಬ್ಬರು ಮಾತು ಕೇಳದಿದ್ರೆ ಕೃಷ್ಣನೂ ಹೊಡೆಯುತ್ತಾ ಇದ್ದಾನೆ ಎಲ್ಲರನ್ನ. ಒಟ್ಟಾರೆ ಎಲ್ಲಾರು ಹೊಡೆದುಕೊಂಡು ಸತ್ತು ಹೋಗ್ತಾ ಇದ್ದಾರೆ. ಹೇಳ್ತಾರೆ ಯಾಕೀಗಾಯಿತು ಅಂದ್ರೆ, ಇವರೆಲ್ಲ ದೇವತೆಗಳು, ಇವರನ್ನ ಬೇರೆಯವರು ಕೊಂದ್ರೆ ಸರಿಯಲ್ಲ. ಹೇಳ್ತಾರೆ ಗೋವಿಂದ ಭುಜ ಗುಪ್ತರು ಅಂತವರಿಗೆ ಲಕ್ಷಣ, ಭಗವಂತನ ಬಾಹುಬಲದಿಂದ ರಕ್ಷಿತರು. ಇವರು ಬೇರೆಯವರು ಮುಟ್ಟಿದರೆ ಜಗತ್ತಿಗೆ ಕಲಂಕ. ಅದರಿಂದ ಅವರನ್ನು ಅವರೇ ಪಡೆದುಕೊಂಡು ಮೂಲ ರೂಪಕ್ಕೆ ಹೋಗುವ ಪ್ರಯತ್ನವನ್ನ ಭಗವಂತ ಮಾಡಿಸಿದ, ಎಲ್ಲರನ್ನ ಕಳಿಸಿದ. ತದನಂತರ ತಾನು ಹೊರಟು ಬರ್ತಾ ಇದ್ದಾನೆ. ಬರುವಾಗ ಬಲರಾಮನಿಗಾಗಿ ನೋಡುತ್ತಾನೆ. ನೋಡಿದರೆ ಅಲ್ಲಿ ಹೇಳುತ್ತಾರೆ, ಒಂದು ಅಶ್ವತ್ಥ ವೃಕ್ಷದ ಕಡೆಗೆ ಬಲರಾಮ ಕೂತಿರೋದು, ಬಲರಾಮನ ಮುಖದಿಂದ ಸರ್ಪ ಒಂದು ಬರ್ತಾ ಇದೆ. ಆ ಸರ್ಪ ಸಮುದ್ರದ ಕಡೆಗೆ ವೇಗವಾಗಿ ಹೋಗ್ತಾ ಇದ್ರೆ ವರುಣ ದೇವರು ಅರ್ಧ ಪಾದಗಳು ಹಿಡಿದುಕೊಂಡು ಆ ಸರ್ಪದ ಕಡೆಗೆ ಬರ್ತಾ ಇದ್ದಾರೆ. ಅದನ್ನು ನೋಡಿದ ಕೃಷ್ಣ ನೋಡಿ ತದನಂತರ ಮತ್ತೂ ಬಂದು ವಿಶೇಷವಾಗಿ ವೃಕ್ಷದ ಕಡೆಗೆ ಕೂಡತಾ ಇದ್ದಾನೆ. ಚಿಕ್ಕ ಮಗುವಿನಂತೆ ಕೂಡತಾ ಇದ್ದಾನೆ, ಧ್ಯಾನ ಮಗ್ನನಾಗಿದ್ದಾನೆ. ಕೊನೆಗೆ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸ್ವಾಮಿ, ನೀನು ಈ ಲೋಕಕ್ಕೆ ಬಂದು ವಿಶೇಷವಾದ ಕಾರ್ಯವನ್ನ ಮಾಡಿದ್ದೀಯ, ಇನ್ನ ಈ ರೂಪ ಇಲ್ಲಿ ಇರಬಾರದಯ್ಯ, ಮೇಲಕ್ಕೆ ಬರಬೇಕು, ನಮ್ಮ ಅನುಗ್ರಹ ಮಾಡಬೇಕು ಅಂದಾಗ ತಥಾಸ್ತು ಅಂತ ಹೇಳಿ ತಾನು ಅಲ್ಲೇ ಮಲಗತಾ ಇದ್ದಾನೆ. ಅವಾಗ ಜರಾನಾಮಕ ವ್ಯಾಧ ಬಂದ, ಆ ಏನು ಒನಕೆಯಲ್ಲಿ ಅರದು ಅರದು ಬಿಸಾಡಿದ ಮೇಲೆ ಕಬ್ಬಿಣದ ತುಂಡಿತ್ತು, ಅದನ್ನ ಬಾಣಕ್ಕಿಟ್ಟಿದ್ದ, ಆ ತುಂಡನ್ನ ಮೀನು ನುಂಗಿತ್ತು, ಮೀನನ್ನ ವ್ಯಾಧ ಹಿಡಿದ, ಆ ಬೇಡರವ ಹಿಡಿದು ಸೀಳಿ ಒಳಗಿದ್ದನ್ನ ಬಾಣಕ್ಕಿಟ್ಟಿದ್ದ, ಆ ಬಾಣ ಕೃಷ್ಣನಿಗಾಯಿತು. ಹೊಡೆಯುತ್ತಾನೆ ಮೃಗ ಅಂದುಕೊಂಡು ಹೊಡೆಯುತ್ತಾನೆ, ಬಂದು ಪ್ರಾರ್ಥನೆ ಮಾಡುತ್ತಾನೆ, ಸ್ವಾಮಿ ತಪ್ಪಾಯಿತಯ್ಯ, ದೇವರನ್ನ ಬಿಡಿದ್ರೆ ಏನಾಗ್ಬೇಕು, ಏನೂ ಇಲ್ಲ, ವಿಮಾನ ಬಂತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಭಗವಂತನ ಸಂಕಲ್ಪಾನುಸಾರ ಭೃಗು ಮಹರ್ಷಿಗಳೇ ಬಂದ್ರಲ್ಲಿಗೆ. ಅದು ಹೇಳುತ್ತಾರೆ ಮಧ್ವರಾಯರು ಕೂಡ ಅದಕ್ಕೆ ತಾತ್ಪರ್ಯದಲ್ಲಿ ಹೇಳುತ್ತಾರೆ, ಪಾದ ತಾಡನ ದೋಷೇಣ ಅಂತ, ದೇವರನ್ನ ಕಾಲಿಂದ ಹೊಡೆದದ್ದಕ್ಕೆ ಆ ದೋಷದಿಂದಾಗಿ ಅವರು ಪುನಃ ವ್ಯಾಧರಾಗಿ ಬಂದು ಈ ತರ ಮಾಡಿದ್ರು ಅಂತ ಹೇಳ್ತಾರೆ. ಕೃಷ್ಣ ಪರಂಧಾಮಕ್ಕೆ ಹೊರಡಲಿಕ್ಕೆ ಮೊದಲು ಎಲ್ಲರ ಶರೀರದಂತೆ ಒಂದು ಶರೀರವನ್ನ, ತನ್ನಂತೆ ಇರುವ ಶರೀರವನ್ನ ಸೃಷ್ಟಿ ಮಾಡಿ ಬಿಟ್ಟು ಪರಂಧಾಮಕ್ಕೆ ಹೊರಟ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ದೇವತೆಗಳು ಪುಟವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಕ್ರಮೇಣ ಕೃಷ್ಣ ಪರಂಧಾಮಕ್ಕೆ ಹೊರಡುವುದನ್ನ ನೋಡುತ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಅರ್ಜುನ ಬಂದ, ಅರ್ಜುನ ನೋಡುತ್ತಾನೆ ಬಲರಾಮನ ಶರೀರ, ಕೃಷ್ಣನ ಶರೀರ, ಮಿಕ್ಕವರ ಶರೀರ, ಅರ್ಜುನ ದಹನ ಮಾಡಿ ಹೊರಟ ಅಂತ ಹೇಳುತ್ತಾರೆ. ಮತ್ತೆ ಕೃಷ್ಣನನ್ನ ದೇವ ಅಂತ ಹೇಳುತ್ತೀರಲ್ಲ, ಅಂಥ ಕಾಲಕ್ಕೆ ಶರೀರ ಎಲ್ಲಿಂದ ಬಂತು ಅಂದ್ರೆ ಸೃಷ್ಟಿ ಮಾಡಿ ಭಗವಂತ ಹೊರಟ ಎಂಬ ರಹಸ್ಯ ಹರಿವಂಶದಲ್ಲಿ ಚೆನ್ನಾಗಿ ಬರ್ತಾ ಇದೆ. ಆ ರೀತಿಯಲ್ಲಿ ಭಗವಂತ ಪರಂಧಾಮಕ್ಕೆ ಹೊರಡೋದು ಮಾತ್ರ ಅಲ್ಲ, ಉದ್ಧವನ ಕೈಯಲ್ಲಿ ಭಾಗವತವನ್ನ ಕೊಟ್ಟು ತನ್ನಿಂದ ಒಂದು ರೂಪವನ್ನ ತೆಗೆದು ಭಾಗವತದಲ್ಲಿ ಇಟ್ಟು ನಾನು ಇಲ್ಲೇ ಇದ್ದೇನೆ, ಒಂದು ರೂಪದಿಂದ ಮಾತ್ರ ಹೊರಟಿದ್ದೇನೆ, ಈ ಭಾಗವತ ನನ್ನ ಇನ್ನೊಂದು ರೂಪ ಅಂತ ಕೃಷ್ಣ ತೋರಿಕೊಟ್ಟ. ಅಂತ ಕೃಷ್ಣನ ಇನ್ನೊಂದು ರೂಪವಾದ ಭಾಗವತಕ್ಕೆ ಇಷ್ಟು ಪ್ರಾಶಸ್ತ್ಯ ಕೊಟ್ಟು ಇದು ಪುಸ್ತಕ ಅಲ್ಲ, ಇದೊಂದು ಕೃಷ್ಣನ ರೂಪ ಅಂತ ತಿಳಿದುಕೊಂಡು ಆ ರೂಪವನ್ನ ಎಲ್ಲರ ಹೃದಯದಲ್ಲಿ ಪ್ರತಿಷ್ಠಾ ಮಾಡುವುದೇ ಗುರುಗಳ ಆರಾಧನೆ ಅಂತ ಹಿಡಿಕೊಂಡ ನಮ್ಮ ಶ್ರೀಪಾದಂಗಳವರು. ಅವರಿಗೆ ಇನ್ನೊಂದು ಹೆಸರಿದೆ, ಭಾಗವತ ಸ್ವಾಮಿಗಳು ಅಂತಲೇ ಎಲ್ಲಾ ಕಡೆ ಪ್ರಸಿದ್ಧಿ. ಯಾರ ಮನೆಗೆ ಪಾದ ಪೂಜೆಗೆ ಬಂದರೂ ಕೂಡ ಅವರು ಸುಮ್ಮನೆ ಪಾದ ಪೂಜೆ ಮಾಡಿಸಿಕೊಂಡು ಹೋಗಲ್ಲ, ಅಲ್ಲಿ ಕೂಡುತ್ತಾರೆ, ಪಾದ ಪೂಜೆ ಮಾಡಿದವರನ್ನ ಕೂಡಿಸ್ತಾರೆ, ಕೂಡಿಸಿ ಭಾಗವತ ತೆಗೆದು ಯಾವ ಶ್ಲೋಕ ಬರುತ್ತೋ ಅದರ ಅರ್ಥ ಹೇಳಿ ಮತ್ತು ಹೋಗ್ತಾರೆ. ಇಡೀ ಭಾಗವತದ ಜಾಗೃತಿ ಜನರಲ್ಲಿ ಮೂಡಿಸಿ ಅದರ ಮೂಲಕ ಗುರುಗಳ ಋಣವನ್ನ, ಅವರ ಮೇಲೆ ಭಕ್ತಿಯನ್ನ ಪ್ರಕಟ ಮಾಡುವಂತಹ ಅಪರೂಪದ ಸಾಧನೆ ಮಾಡಿ ಅವರು ಇವತ್ತು ಮಾತ್ರ ಆರಾಧನೆ ಮಾಡುವುದಲ್ಲ, ಇಡೀ ವರ್ಷ ವಿದ್ಯಾಮಾನ್ಯರ ಆರಾಧನೆ ಮಾಡ್ತಾನೇ ಇರ್ತಾರೆ. ಪ್ರತಿಯೊಬ್ಬರಿಗೂ ಜ್ಞಾನದಾನ, ಇಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲೋ ಎಲ್ಲೆಲ್ಲೋ ಊರುಗಳಲ್ಲಿ ಇವರೇ ದುಡ್ಡನ್ನ ಕೊಟ್ಟು ಪಂಡಿತರಿಗೆ ಸಂಭಾವನೆ ಎಲ್ಲಾ ಕೊಟ್ಟು ಆಯಾ ಊರಲ್ಲಿರುವಂತಹ ಎಲ್ಲರಿಗೆ ಪಂಡಿತರನ್ನ ಕರೆಸಿ ಅಲ್ಲಿರುವ ಜನಕ್ಕೆ ಬರಬೇಕು, ಎಲ್ಲ ಪಟ್ಟಣಗಳಲ್ಲಿ ಇದ್ದವರಿಗೆ ಬರ್ತಾ ಇದೆ, ಹಳ್ಳಿಯಲ್ಲಿದ್ದವರಿಗೆ ಬರ್ತಾ ಇಲ್ಲ ಅಂತ ಅನೇಕ ಕಡೆ ಶ್ರೀಪಾದಂಗಳವರು ಮಾಡಿಸ್ತಾ ಇದ್ದಾರೆ. ಇಂಥ ಒಂದು ವಿಶೇಷ ಯಜ್ಞ, ಅದರಲ್ಲಿ ನಾನೊಂದು ಚೂರು ಭಾಗವನ್ನ ವಹಿಸುವಂತಹ ಭಾಗ್ಯವನ್ನ ಶ್ರೀಪಾದಂಗಳವರು ಕೊಟ್ಟಿದ್ದಾರೆ. ಅದಕ್ಕೆ ಶ್ರೀಪಾದಂಗಳವರ ಚರಣಾಲಯವೆಂದು ಅಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಎರಡು ವಾಕುಸುಮಗಳನ್ನ ಅವರ ಮೂಲಕ ವಿದ್ಯಾಮಾನ್ಯರ ಮೂಲಕ ಆ ಭಾಗವತ ಪ್ರತಿಪಾದ್ಯ ಶ್ರೀ ಗೋಪಾಲಕೃಷ್ಣ ಅಭಿನ್ನ ರಾಮಚಂದ್ರನ ಪಾದಕ್ಕೆ ಅರ್ಪಣೆ ಮಾಡುತ್ತಾ ಇದ್ದೇನೆ. ನನಗೇನೂ ಗೊತ್ತಿಲ್ಲ, ಗೊತ್ತಿಲ್ಲದವ ಎರಡು ಮಾತನ್ನು ಮಾತ್ರ ನುಡಿದಿದ್ದೇನೆ. ದೊಡ್ಡವರು ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ ಎಂಬ ರೀತಿಯಲ್ಲಿ ಶ್ರೀಪಾದಂಗಳವರು ನಾನು ಹೇಳಿದ್ರಲ್ಲಿ ಎಲ್ಲ ತಪ್ಪುಗಳೇ ಇರಬಹುದು, ಅದನ್ನು ತಿದ್ದಿ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.